ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபாங்மணிக்ரீவ விமோசனம் ஸ்வநாம க்ரஹணா தேவாநிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசர்ணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்வனைகாதிவாசம் சமதமபரிநிஷ்டம் சத்வநிஷ்டம் அரிஷ்டம் சகலசுஜனசிஷ்டம் நித்யநிர்போதகஷ்டம் ஹயமுகபதநிஷ்டம் மாம் பஜந்து ப்ரபன்னா. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகரார்ச்சிதானந்தலீலா கோபாலபாலிதான் வித்யாபயோநிதீம் வந்தே ப்ரஹ்ம வித்யா குருன். ब्रह्मचर्य हरिप्रीति सुविद्या वादशारिणः इष्टदान कष्टहर्त्रोन्नः विद्यामान्यान् मुनीन् नमः. वाजराज पदद्वन्द्व वारिजासक्तमानसां विश्वप्रिय गुरुन् वन्दे वन्दोऽहं देवि शुद्धये. सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येवाशपथो बिम्बसन्निधौ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யபீஷ்டதம். அஜ்ஞானதிவிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயாக்ஷர குரும் பஜே ஸ்ரீ குருப்யோ நம. ஹரி ஓம். ஹிந்தின கீதைய அத்தியாயத விவருத்திய ಚೂರು ಪುನರಾವಲೋಕನ ಮಾಡಿದು. ಕಾಮರೂಪವಾದ ಶತ್ರು, ಕಾಮರೂಪವಾದ ಶತ್ರು ನಮ್ಮಲ್ಲಿದೆ. ಅದರ ಕೆಲಸವೇನು ಅಂದರೆ ಜ್ಞಾನ ಹುಟ್ಟದಂತೆ ಮಾಡುವುದು ಅದರ ಕೆಲಸ. ಹುಟ್ಟಿದ ಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಸಹಕಾರಿಯಾಗದೇ ಇರುವಂತೆ ಮಾಡುವುದು ಅದರ ಕೆಲಸ. ನಮಗೆ ಜ್ಞಾನವೇ ಹುಟ್ಟದಂತೆ ಮಾಡುತ್ತೆ. ಹುಟ್ಟಿದ ಜ್ಞಾನ ಭಗವಂತನ ದರ್ಶನಕ್ಕೆ ಸಹಕಾರಿಯಾಗಿ ಇಲ್ಲದೇ ಇರುವಂತೆ ಒಟ್ಟಾರೆ ಒಂದು ಮಾತಲ್ಲಿ ಹೇಳಬೇಕಾದರೆ ದೇವರ ಮರುವನ್ನು ಕೊಡುತ್ತೆ ಕಾಮ. ಕಾಮ ಅಂದರೆ ಇಂಥದ್ದೇ ಅಂತಲ್ಲ, ಬಯಕೆ ಅಂತರ್ಥ. ನಾನಾ ರೀತಿಯಾದ ಬಯಕೆ. ಈ ಬಯಕೆ ನಮಗೆ ಆಶ್ಚರ್ಯವಾಗಿ ನಮಗೆ ಬರೋ ಬಯಕೆ ಇಷ್ಟು ಘೋರವಾದ್ದ. ಹೌದು, ಅದು ಬಯಕೆ ಎಷ್ಟರ ಪರ್ಯಂತ ಹೋಗಿಬಿಡುತ್ತೆ ಅಂದರೆ ನಾನೇ ದೇವರು ಅನ್ನೋ ಪರ್ಯಂತ ಬಯಕೆ. ಚಚೆ, ಎಂಥ ಮಾತು ಹೇಳ್ತಾ ಇದ್ದೀರಾ ಆಚಾರ್ಯ? ನಾನೇ ದೇವರು ಅಂತ ನಾವು ಜನ್ಮದಲ್ಲೂ ಅನ್ನಲ್ಲ, ಅಲ್ಲ ರಿವರ್ಸ್ ಆಗಿ ಹೇಳ್ತೇವೆ, ಪಾಲಿಶ್ಡ್ ಆಗಿ ಹೇಳ್ತೇವೆ. ನಾನೇ ದೇವರು ಅಂಬಲ್ಲ, ಎಲ್ಲ ನಾ ಮಾಡಿದೆ ನಾ ಮಾಡಿದೆ ಅಂತ ಹೇಳ್ತೀವಿ. ನಾ ಮಾಡಿದೆ ನಾ ಮಾಡಿದೆ ಅಂದರೆ ದೇವರನ್ನು ಮರೆತು ನಾ ಮಾಡಿದೆ ಅಂದರೆ ನಾನೇ ಸ್ವತಂತ್ರ ಅಂತಂಗಾಯಿತು. ನಾನೇ ಸ್ವತಂತ್ರ ಅಂದರೆ ನಾನೇ ದೇವರು ಅಂತಾಯಿತು. ನಾವು ಡೈರೆಕ್ಟಾಗಿ ನಾನೇ ದೇವರು ಅನ್ನಲ್ಲ, ಆ ಅರ್ಥ ಬರೋ ರೀತಿಯಲ್ಲಿ ನಾ ಮಾಡಿದೆ ನಾ ಮಾಡಿದೆ ಅಂತ. ಅಂದರೆ ದೇವರ ಸ್ವಾತಂತ್ರ್ಯವನ್ನೇ ಕಾಮನೆ ಮಾಡು. ಈ ಕಾಮ ಬಹಳ ಭೀಕರವಾಗಿ ನಮ್ಮಲ್ಲಿ ಕೂತಿದೆ. ಅಂಥ ಕಾಮ ಎಲ್ಲಿ ಕೂತಿದೆ, ಬೇರೂರಿ ನಿಂತಿದೆ ನಮ್ಮಲ್ಲಿ ಅಂದರೆ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಈ ಕಾಮ ನಿಂತಿದೆ. ಕಾಮ, ಕಾಮಾಭಿಮಾನಿಗಳಾದ ಕಾಲದೇವಿ ಮೊದಲಾದ ದೈತ್ಯರು ಎಲ್ಲರೂ ನಿಂತಿದ್ದಾರೆ. ಆದ ಕಾರಣ ಕೃಷ್ಣ ಹೇಳ್ತಾ ಇದ್ದಾರೆ, ಇದು ಕಾಮರೂಪಂ ದುರಾಸದಂ ಜಹಿ ಶತ್ರು. ಈ ಶತ್ರುವನ್ನು ಅಂದರೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂಥ, ಅದಕ್ಕೆ ದುರಾಸದಂ ಅಂದರೆ ದುಃಖೇನ ಆಸಾದನೀಯಂ ನಿವರ್ತನೀಯಮಿತಿ ಯಾವತ್. ಬಹಳ ಕಷ್ಟಪಟ್ಟರೆ ಹೊರತು ಈ ಕಾಮರೂಪ ಶತ್ರುವನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನೇನು ಮಾಡಲಿ? ಶತ್ರುವಿನ ಪರಿಚಯ ಮಾಡಿಕೊಟ್ಟಿದೆಯಾ? ಶತ್ರುವಿನ ಸ್ಥಾನವನ್ನು ಪರಿಚಯ ಮಾಡಿಕೊಟ್ಟಿದ್ದೀಯಾ? ಶತ್ರುವನ್ನು ನಿಗ್ರಹ ಮಾಡುವ ಉಪಾಯ ಪರಿಚಯ ಮಾಡಿಕೊಡು. ಅದಕ್ಕೆ ಹೇಳಿದ ಕೃಷ್ಣ, ಇಂದ್ರಿಯಗಳನ್ನು ಪದಾರ್ಥದ ಆಯಾ ಪದಾರ್ಥದ ಕಡೆಗೆ, ಯಾವ ಯಾವ ಇಂದ್ರಿಯಕ್ಕೆ ಯಾವುದು ಯಾವುದು ವಿಷಯವೋ ಆ ವಿಷಯದ ಕಡೆಗೆ ಇಂದ್ರಿಯಗಳು ಹೋಗದಂತೆ ತಡೆ. ಅಂದರೆ ಮನಸ್ಸಿಗೆ ವಿಷಯದ ಮೇಲೆ ವೈರಾಗ್ಯ ಸದ್ಯಕ್ಕೆ ಬರಲಿಲ್ಲ. ಬಾರದಿದ್ರೂ ವಿಷಯಗಳಿಂದ ದೂರವಿರು ಸದ್ಯಕ್ಕೆ. ಇಲ್ಲ, ಆಗಿಲ್ಲ, ಇಂದ್ರಿಯಗಳು ವಿಷಯಗಳತ್ರ ಓಡಿ ಹೋಗ್ತಾ ಇವೆಯಾ? ಆಗ ಮನಸ್ಸು ಹೋಗದಂತೆ ನೋಡಿಕೋ. ಇಂದ್ರಿಯಗಳು ಹೋಗಲಿ, ಮನಸ್ಸು ಆ ಪದಾರ್ಥಗಳ ಮೇಲೆ ಹೋಗದಂತೆ ನೋಡಿಕೋ. ಇಲ್ಲ, ಮನಸ್ಸು ಹೋಗ್ತಾ ಇದೆಯಾ? ಹೋದ ಮನಸ್ಸು ವಿಕಲವಾಗದಂತೆ ನೋಡಿಕೋ. ಆವಾಗ ನೀನು ಶತ್ರುವನ್ನು ಗೆಲ್ಲಬಹುದು. ಆವಾಗ ಕೇಳು, ಸ್ವಾಮಿ, ಈ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ನನ್ನ ಹತೋಟಿಯಲ್ಲಿ ಇದೆಯಾ? ಇದ್ದದ್ದಕ್ಕೆ ನೀನು ಈ ಇಂದ್ರಿಯಗಳನ್ನು ಕಳಿಸಬೇಡ, ಮನಸ್ಸನ್ನು ಕಳಿಸಬೇಡ, ಬುದ್ಧಿಯನ್ನು ಕಳಿಸಬೇಡ ಅಂತ ನನಗೆ ಹೇಳತಾ ಇದ್ದೀಯಾ ಅಂತ ಪ್ರಶ್ನೆ ಬಂದರೆ ಉತ್ತರ ದೇವ ಕೊಟ್ಟ, ಇಂದ್ರಿಯಗಳು ನಿನ್ನ ಹತೋಟಿಯಲ್ಲಿ ಇಲ್ಲ, ನಿನ್ನ ಇಂದ್ರಿಯಗಳು ಯಾರ ಹತೋಟಿಯಲ್ಲಿ ಇವೆಯೋ ಅವರು ಇಂದ್ರಿಯಾಭಿಮಾನಿಗಳು. ಇಂದ್ರಾದಿ ದೇವತೆಗಳು ಇಂದ್ರಿಯಾಭಿಮಾನಿಗಳು. ಅವರು ಯಾರು? ಇಂದ್ರಿಯಗಳ ಹತೋಟಿಯಿದ್ದವರು. ಯಾವ ಇಂದ್ರಿಯಗಳು? ಅವರ ಇಂದ್ರಿಯಗಳಲ್ಲ, ನಮ್ಮ ಇಂದ್ರಿಯಗಳ ಮೇಲೆ ಟೋಟಲ್ ಕಂಟ್ರೋಲ್. ಅವರು ಹೇಗಂದ್ರೆ ಹಾಗೆ ಹೋಗ್ಬೇಕಷ್ಟೇ, ನಾವು ಹೇಳಿದಂತೆ ಕೇಳೋ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳಿಲ್ಲ. ಆವಾಗ ಮನಸ್ಸು ಮನೋಭಿಮಾನಿಗಳ ಕೈಯಲ್ಲಿದೆ. ಇಂದ್ರಿಯಗಳೆಲ್ಲ ಮನೋಭಿಮಾನಿಗಳ ಕೈಯಲ್ಲಿ, ಮನೋಭಿಮಾನಿಗಳು ಬುದ್ಧಿಭಿಮಾನಿಗಳ ಕೈಯಲ್ಲಿ, ಕೊನೆಗೆ ಭಗವಂತನ ಕೈಯಲ್ಲಿ ಎಲ್ಲ ಇವೆ. ಅಲ್ಲಯ್ಯ, ಎಲ್ಲ ನಿಮ್ಮ ಕೈಯಲ್ಲೇ ಇಟ್ಟುಕೊಂಡು ಮತ್ತೆ ಕಂಟ್ರೋಲ್ ಮಾಡು ಅಂತ ನಂಗೆ ಹೇಳತಾ ಇದ್ದೀಯಲ್ಲ. ಆವಾಗ ಉತ್ತರ ಕೊಟ್ಟರು, ಹೌದಯ್ಯ, ಕಂಟ್ರೋಲ್ ನಾವೇ ಮಾಡುವುದಲ್ಲ, ನಿನ್ನ ಮೂಲಕ ಮಾಡಿಸಬೇಕು ನಾವು. ಇಟ್ ಈಸ್ ದ ಮೇನ್ ಪ್ರಾಬ್ಲಮ್. ಯು ಆರ್ ದಿ ಪೇಷಂಟ್, ಪ್ಯಾರಾಲಿಸಿಸ್ ಪೇಷಂಟ್, ಬಟ್ ವರ್ಕ್ ಶುಡ್ ಬಿ ಡನ್ ಥ್ರೂ ಯು. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಹೌದಾ? ನೀನು ಪ್ಯಾರಾಲಿಸಿಸ್ ಪೇಷಂಟ್, ನೀನು ಕೆಲಸ ಮಾಡಲಿಕ್ಕೆ ಆಗಲ್ಲ. ನಾವು ನಿನ್ನ ಮೂಲಕ ಕೈ ಹಿಡಿದು ಕೆಲಸ ಮಾಡಿಸಬೇಕು ನಿನ್ನ ತೃಪ್ತಿಗಾಗಿ. ನಿನ್ನ ಮೂಲಕ ಕೆಲಸ ಮಾಡಿದರೆ ನಿನಗೆ ಬರುತ್ತೆ, ಅಕೌಂಟಿಗೆ ಸೇರುತ್ತೆ, ಇರದಿರಲಿಲ್ಲ. ಆದ ಕಾರಣ ಜೀವಕರ್ತೃತ್ವ ಜೀವನೂ ಮಾಡಬೇಕು. ಅದಕ್ಕೆ ನಾವು ನಿನ್ನ ಮೂಲಕ ಮಾಡಿಸಿ ಹೇಗೆ ಮಾಡಿಸ್ತೀರಾ? ಇಷ್ಟೇ, ನಿನಗೆ ಬುದ್ಧಿ ಪ್ರೇರಣೆ ಮಾಡಿ, ನಿನಗೆ ಹೇಳಿ, ನಿನ್ನ ಮೂಲಕ ನಿನಗೆ ಶರಣಾಗತಿಯನ್ನು ತಂದುಕೊಂಡು ನೀನು ನಮಗೆ ಶರಣಾಗತನಾಗುವಂತೆ ಮಾಡಿ ನಾವು ನಿನ್ನಿಂದ ಕಾರ್ಯ ಮಾಡಿಸ್ತೇವೆ. ಹೌದಾ? ಹೇಗೆ ಸ್ವಾಮಿ? ನೋಡು, ಇಂದ್ರಿಯಗಳು ಪದಾರ್ಥಗಳ ಕಡೆಗೆ ಓಡಬಾರದು ಅಂದರೆ, ಇಂದ್ರಿಯಗಳು ಪದಾರ್ಥಗಳ ಕಡೆಗೆ ಓಡಬಾರದು ಅಂದರೆ, ಓಡಲಿಕ್ಕೆ ದೇವತೆಗಳು ನಮ್ಮ ಇಂದ್ರಿಯಗಳನ್ನು ಪದಾರ್ಥಗಳ ಕಡೆಗೆ ಓಡಿಸ್ತಾರೆ. ಆ ಓಡಿಸಲಿಕ್ಕೆ ಕಾರಣ ಯಾವುದು? ನಮ್ಮದೇ ಕರ್ಮ. ನಮ್ಮ ಕರ್ಮಾನುಸಾರವಾಗಿಯೇ ಓಡಿಸ್ತಾ ಇದ್ದಾರೆ. ಅವರಿಗೆ ದೇವತೆಗಳನ್ನು ಕೇಳಿದರೆ ನಮ್ಮೊಳಗಿರುವ ದೇವರನ್ನು, ನಮ್ಮನ್ನು ನಮ್ಮೊಳಗಿರುವ ದೇವರನ್ನು ನೀನು ನೆನೆದದ್ದೇ ಆದರೆ ಇಂದ್ರಿಯಗಳು ಪದಾರ್ಥಗಳ ಕಡೆಗೆ ಓಡಲಿಕ್ಕೆ ಬೇಕಾದ ಕರ್ಮ ಕತ್ತರಿಸಿ ಹೋಗುತ್ತೆ. ಅವಾಗೇನಾಗುತ್ತೆ? ನಿನ್ನ ಇಂದ್ರಿಯಗಳು ಹೋಗದಂತೆ ನಾವು ತಡೆಯುತ್ತೀವಿ. ರೂಟ್ ಕಾಸ್ ಕಟ್ ಆಗಬೇಕು. ಆವಾಗ ಇಂದ್ರಿಯಗಳೇನೂ ಹೋಗಿಲ್ಲ ಪದಾರ್ಥಗಳ ಕಡೆಗೆ, ಮನಸ್ಸು ಹೋಗ್ತಾ ಇದೆ, ಮನಸ್ಸು ಹೋಗ್ತಾ ಇದೆ. ಅವಾಗ ಮನೋಭಿಮಾನಿಗಳನ್ನು ಕೇಳಿದ್ರು, ಸೇಮ್ ಪ್ರಾಸೆಸ್ ಅಂದರು. ನಮ್ಮೊಳಗಿರುವ ಭಗವಂತನನ್ನು ಚಿಂತನೆ ಮಾಡಿದರೆ ನಾವು ಯಾಕೆ ನಿನ್ನ ಮನಸ್ಸನ್ನು ಪದಾರ್ಥಗಳ ಕಡೆಗೆ ಕಳಿಸ್ತಾ ಇದ್ದೇವೆ, ಬಯಕೆ ಯಾಕೆ ಉಂಟು ಮಾಡ್ತಾ ಇದ್ದೇವೆ ಅಂದರೆ, ಈ ಮನಸ್ಸು ನಾನಾ ಕಡೆಗೆ ದೇವರನ್ನು ಬಿಟ್ಟು ನಾನಾ ಕಡೆಗೆ ಹೋಗಲಿಕ್ಕೆ ಬೇಕಾದ ಪಾಪದ ಸರಕು ನಿನ್ನಲ್ಲಿದೆ, ಅದಕ್ಕೆ ಓಡಿಸ್ತಾ ಇದ್ದೀವಿ. ಅದಕ್ಕೆ ನಾನೇನು ಮಾಡಲಿ ಸ್ವಾಮಿ, ನಮ್ಮ ಒಳಗಿರುವ ಭಗವಂತನನ್ನ ಮನೋನಿಗ್ರಹ ಬೇಕಾ, ಮನೋಭಿಮಾನಿಗಳ ಒಳಗಿರತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಿ ಸ್ವಾಮಿ ಈ ಮನಸ್ಸನ್ನು ಬೇರೆ ಕಡೆಗೆ ಓಡಿಸಬೇಡ ಬೇಡ ಅಂತ ಚಿಂತನೆ ಮಾಡಿದರೆ ಆವಾಗ ಮನಸ್ಸು ನಾನಾ ಕಡೆಗೆ ಓಡಲಿಕ್ಕೆ ಕಾರಣವಾದ ಪಾಪ ಕತ್ತರಿಸಿ ಹೋಗುತ್ತೆ. ಇಷ್ಟು ನಮ್ಮ ಪಾಪ ಕತ್ತರಿಸಲಿಕ್ಕೆ ರಾಜ್ಯ ಮಾರ್ಗ ಯಾವುದು ಅಂತ ಹೇಳಿದರೆ ದೇವರ ನೆನಪೆ. ಅದು ಯಾವ ದೇವರ ನೆನಪು? ಮನೋಭಿಮಾನಿಗಳಂತರ್ಯಾಮಿ ದೇವರನ್ನ ನೆನೆದರೆ ಮನಸ್ಸಿನ ಪಾಪ ಕತ್ತರಿಸಿ ಹೋಗಿ ಮನಸ್ಸು ದೇವರನ್ನು ಬಿಟ್ಟು ಬೇರೆ ಕಡೆ ಎರಗೋದು ಹೋಗುತ್ತೆ. ಹಾಗೆ ಮನಸ್ಸೇನೋ ಹೋಗ್ತಾ ಇಲ್ಲ. ಬುದ್ಧಿ ನೋಡಿದಾಗ ಅವರು ಅಂದರು, ಬುದ್ಧಿಭಿಮಾನಿಗಳು, ಮೇನ್ ನಮ್ಮ ಕಂಟ್ರೋಲಲ್ಲೇ ಇರೋದು ಇಂದ್ರಿಯಗಳು ಮನಸ್ಸು. ಆದ್ದರಿಂದ ಇಂದ್ರಿಯಗಳಂತರ್ಯಾಮಿ ಮನಸ್ಸು ಅಂದರೆ ಇಂದ್ರಿಯಾಭಿಮಾನಿಗಳಂತರ್ಯಾಮಿ, ಮನೋಭಿಮಾನಿಗಳಂತರ್ಯಾಮಿ, ಬುದ್ಧಿಭಿಮಾನಿಗಳಂತರ್ಯಾಮಿ ಭಗವಂತ ಬಿಂಬಮೂರ್ತಿ ಏನಿದ್ದಾನೆ ಅವನನ್ನೇ ಸ್ವಾಮಿ ಉದ್ಧಾರ ಮಾಡು, ಉದ್ಧಾರ ಮಾಡು, ನಿನ್ನ ಅಧೀನ ನಾನು ಅಂತ ಯಾರು ಸತತ ಚಿಂತನೆ ಮಾಡುತ್ತಾ ಬರುತ್ತಾರೆ ಅವರ ಪಾಪ ಕತ್ತರಿಸಿ ಹೋಗಿ ಆ ಕೈಷ್ಟು ಪಾಪ ಕತ್ತರಿಸಿ ಹೋಗುತ್ತೆ. ಆ ಕತ್ತರಿಸಿ ಹೋದ ಪಾಪಕ್ಕೆ ತಕ್ಕಂತೆ ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಪದಾರ್ಥಗಳಿಂದ ಬೇರ್ಪಡಿಸಿ ದೇವರ ಕಡೆಗೆ ಕಳಿಸ್ತಾರೆ. ಇದು ಪ್ರಾಸೆಸ್, ಇದು ದೇವರು ಹೇಳಿದ್ದು. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನಂ ಆತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಈ ರೀತಿಯಾಗಿ ಇಂದ್ರಿಯಗಳನ್ನು ಗೆದ್ದರೆ, ಮನಸ್ಸನ್ನು ಗೆದ್ದರೆ, ಬುದ್ಧಿಯನ್ನು ಗೆದ್ದರೆ ಆವಾಗ ಈ ಕಾಮ ನಿನ್ನನ್ನು ಏನು ಮಾಡಲ್ಲ. ಇದು ದೇವರು ಹೇಳಿಕೊಟ್ಟ ಸೊಲ್ಯೂಷನ್. ಪ್ರಾಬ್ಲಮ್ ಏನು ಅಂತ ಹೇಳಿದ, ಸೊಲ್ಯೂಷನ್ ಏನು ಅಂತ ಹೇಳಿದ. ಮೇನ್ ಸೊಲ್ಯೂಷನ್ ಏನು? ಅವನ ಶರಣಾಗತಿ. ಎಲ್ಲಿರೋ ಭಗವಂತನ ಶರಣಾಗತಿ? ಹೃದಯದಲ್ಲಿರುವ ಭಗವಂತನ ಶರಣಾಗತಿ. ಆ ಹೃದಯದಲ್ಲಿರುವ ಭಗವಂತ ಹೇಗಿದ್ದಾನೆ? ಬುದ್ಧಿ ಅಭಿಮಾನಿಗಳಾದ ತತ್ವ ದೇವತೆಗಳನ್ನು ವಶ ಮಾಡಿಕೊಂಡಿದ್ದಾನೆ. ಇಂದ್ರಿಯ, ಮನಸ್ಸು, ಬುದ್ಧಿ ಈ ದೇವತೆಗಳೊಳಗೆ ನಿಂತು ನಿಯಮನ ಮಾಡುತ್ತಾ ಇದ್ದಾನೆ. ಅಂಥ ಸ್ವಾಮಿಯನ್ನು ನೀನು ನನ್ನ ಇಂದ್ರಿಯಗಳಿಗೆ ನಿಯಾಮಕ, ಇಂದ್ರಿಯಾಭಿಮಾನಿಗಳಿಗೆ ನೀನು ನಿಯಾಮಕ, ಮನಸ್ಸಿಗೆ ನೀನು ನಿಯಾಮಕ, ಆದ ಮೇಲೆ ಬುದ್ಧಿಗೆ ನೀನು ನಿಯಾಮಕ, ಎಲ್ಲದಕ್ಕೂ ನೀನೇ ನಿಯಾಮಕ. ಅಲ್ಲ, ಇದನ್ನು ಒಂದು ಥರ ಏನಾದರೂ ಶ್ಲೋಕತ್ತರ ಮಾಡಿಕೊಟ್ಬಿಟ್ರೆ ನಮಗೆ ಸುಲಭ ಆಗುತ್ತೆ. ನಿಮ್ಮ ಪ್ರವಚನ ಎಲ್ಲ ಚಿಂತನೆ ಮಾಡುವುದು ಕಷ್ಟ, ಚಿಂತನೆ ಮಾಡಲಿಕ್ಕೆ ಪ್ರವಚನ ಕಷ್ಟ. ಒಂದು ಶ್ಲೋಕತ್ತರ ಮಾಡಿಕೊಟ್ಬಿಟ್ರೆ ಪಟ 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 ಅಂತ ಹೇಳ್ತಾ ಇರೋ ಕಾಲಕ್ಕೆ ನೆನಪಾಗುತ್ತಲ್ಲ ಅಂದರೆ ಹಾಗಕ್ಕೆ ಸುಳಾದಿ ಹೇಳಿಕೊಟ್ರು ನಮ್ಮ ವಿಜಯದಾಸರು. ಎನ್ನ ದೇಹೇಂದ್ರಿಯ ಪ್ರಾಣ ನಿನ್ನಾಧೀನ, ನಿನ್ನಾಧೀನ, ನಿನ್ನಾಧೀನ ಏನು ಹೇಳುತ್ತಾರೆ ಸುಳಾದಿಗಳಲ್ಲಿ? ಒಂದು ಸುಳಾದಿ ತಗೊಂಡು ಇದು ಪ್ರಮೇಯ ಭಾಗ ಸುಳಾದಿಗಳಲ್ಲಿ ಬರುತ್ತೆ. ದಾಸರ ಪ್ರಮೇಯ ಭಾಗ ಸುಳಾದಿ ಎಲ್ಲರಿಗೆ ಬಂದೆ, ಪ್ರಮೇಯ ಭಾಗ ಸುಳಾದಿ ಇದ್ರೆ ಈ ಸಲ ತಂದ್ರೆ ಆಯ್ತು, ನಾಳೆಯಿಂದ ಅಮ್ಮ ಅವ್ರು ತಗೊಂಡ್ರೆ ಆಯ್ತು. ಯಾಕಂದ್ರೆ ವಿಜಯದಾಸರ ಸುಳಾದಿಗಳು ಇದ್ರೆ ನೋಡಿ ಇದೆಯಾ ತರ್ತೀರಾ? ಅದು ನೋಡಿಬಿಟ್ರೆ ನೋಡಿಬಿಟ್ರೆ ವಿಜಯದಾಸರ ಸುಳಾದಕ್ಕಿಂತ ಗೀತೆ ಬೇರೆ ಇಲ್ಲ. ದಯವಿಟ್ಟು ಕ್ಷಮ ಮಾಡಿ, ಮೊದಲೇ ಹೇಳಬೇಕಾಗಿತ್ತು. ಈ ರೀತಿಯಾಗಿ ಭಗವಂತನ ಶರಣಾಗತಿಯ ಮೂಲಕ ಇಂದ್ರಿಯ, ಮನಸ್ಸು, ಪ್ರಾಣ, ಬುದ್ಧಿ ಇವನ್ನ ನಿಯಮನ ಮಾಡಬೇಕು ನಾವು. ಒಟ್ಟಾರೆ ನೋಡಿ, ದೇವರಿಗೆ ಶರಣಾಗತರಾದುವು, ದೇವ ಈ ದೇವತೆಗಳ ಮೂಲಕ ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ ನಿಗ್ರಹ ಮಾಡಿಸಿದ ದೇವತೆಗಳ ಮೂಲಕ. ಈಗ ಇಂದ್ರಿಯ ನಿಗ್ರಹ ಮಾಡಿದ್ಯಾರು? ದೇವತೆಗಳು, ದೇವರು. ಮತ್ತೆ ಹೊರಗೆ ಹೆಸರು ಯಾರಿಗೆ? ಜೀವನಿಗೆ. ಅಪ್ಪ, ಇಂದ್ರಿಯಗಳನ್ನ ಗೆದ್ದವರಿವರು ಅಂತ ಸ್ತೋತ್ರ. ಸ್ವಾಮಿ, ಇಂದ್ರಿಯಾಭಿಮಾನಿಗಳ ಮೂಲಕ, ಮನೋಭಿಮಾನಿಗಳ ಮೂಲಕ, ಬುದ್ಧಿಭಿಮಾನಿಗಳ ಮೂಲಕ ಎಲ್ಲವನ್ನು ಹಿಡಿತಕ್ಕೆ ತಾನೇ ಜೀವನಿಗೆ ತಂದುಕೊಟ್ಟು, ಜೀವನಿಗೆ ಇವ ಇಂದ್ರಿಯಗಳನ್ನ ಗೆದ್ದವ ಅಂತ ಹೆಸರು ಕೊಡುತ್ತಾನೆ. ಯಾಕೆ? ಶರಣಾಗತನಾಗಿದ್ದರೆ. ಹಾಗಾದರೆ ಕೃಷ್ಣ ಗೀತೆಯಲ್ಲಿ ಹೆಜ್ಜೆ ಹೆಜ್ಜೆಗೆ ಹೇಳಿಕೊಟ್ಟದ್ದೇನು ಅಂದರೆ, ನಿನಗೆ ಬೇಕಾದ ಪಟ್ಟಿ ಇದು. ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಪಟ್ಟಿ ಕೊಟ್ಟ, ಅದರ ಇಂಪಾರ್ಟೆನ್ಸ್ ಹೇಳಿಕೊಟ್ಟ. ಅದು ಪಡೆಯಬೇಕಾದರೆ ಏನು ಮಾಡಲಿ, ನನ್ನ ಶರಣಾಗತನಾಗು, ಇಷ್ಟೇ ಹೇಳಿಕೊಟ್ಟದ್ದು. ದೇವರ ಶರಣಾಗತಿಯ ಮೂಲಕ ನಮಗೆ ಬೇಕಾದ್ದನ್ನು ಪಡೆಯೋದೇ ಗೀತ. ದೇವರೇ ಕೊಡೋದು, ನಮಗೆ ಕೊಡೋದು, ನಮ್ಮ ಮೂಲಕ ಮಾಡಿಸೋದು ಅವನೇ. ನೋಡಿ, ಅರ್ಜುನನಿಗೆ ಹೇಳಿದ, ಅರ್ಜುನ ಯುದ್ಧ ಮಾಡು ಮತ್ತು ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ನಿಮಿತ್ತ ಮಾತ್ರ ಆಗು, ನಾನೇ ಯುದ್ಧ ಮಾಡ್ತೇನೆ ನಿನ್ನೊಳಗೆ ನಿಂತು. ಅಲ್ಲಯ್ಯ, ನೀನೇ ನನ್ನೊಳಗೆ ನಿಂತು ಯುದ್ಧ ಮಾಡುವುದಾದರೆ ಮತ್ತೆ ನನಗೆ ಯಾಕೆ ಯುದ್ಧ ಮಾಡು ಅಂತ ಹೇಳತಾ ಇದ್ದೀಯಾ? ಅವಾಗ ದೇವ ಅಂತ, ನಾನೇ ಯುದ್ಧ ಮಾಡುವುದಲ್ಲ, ನಿನ್ನ ಮೂಲಕ ನಾನು ಯುದ್ಧ ಮಾಡಿಸಬೇಕು. ಅದಕ್ಕೆ ಮಿನಿಮಮ್ ಏನು ಬೇಕು? ನಿನಗೆ ನಾನು ತಿಳುವಳಿಕೆ ತಂದುಕೊಡಬೇಕು. ತಿಳುವಳಿಕೆ ತಂದುಕೊಟ್ಟು ನನ್ನ ಅಂದರೆ ನಾನೇ ಮಾಡ್ಕೊಂತೇನೆ ಅಂತ ನಿನ್ನ ಬುದ್ಧಿಯಲ್ಲಿದ್ದರೆ ಅದು ನಾನು ತೆಗೆಯಬೇಕು. ನೀನು ಶರಣಾಗತನಾಗಬೇಕು. ಶರಣಾಗತಿ ಅಂದರೆ ಏನೋ ಕಾಲು ಹಿಡಿದು ಒದ್ದಾಡೋದಲ್ಲ. ನನಗಾಗಲ್ಲ, ನೀ ಮಾಡಿಕೊಡು, ನನಗಾಗಲ್ಲ, ನೀ ಮಾಡಿಕೊಡು ಅಂತ ಭಗವಂತನ ಸಹಾಯವನ್ನು ಅರ್ಥಿಸೋದೇ ವಿಶೇಷವಾದ ಶರಣಾಗತಿ. ಅವಾಗ ದೇವ ಸಹಾಯಕನಾಗಿ ನಮ್ಮನ್ನೆಲ್ಲ ಸುಲಭವಾಗಿ ನಮ್ಮ ಮೂಲಕ ಕೆಲಸ ಮಾಡಿಸ್ತಾನೆ. ಇಷ್ಟು ಪ್ರಾಬ್ಲಮ್ ಸೊಲ್ಯೂಷನ್. ಇನ್ನು ಮುಂದೆಗೆ ಬಂದರೆ, ಅಥ ಚತುರ್ಥೋಧ್ಯಾಯ. ಶ್ರೀ ಭಗವಾನ್ ಉವಾಚ. ಅಲ್ಲ, ಮತ್ತೆ ಕಾಮ ಜಯದ್ದು ಮಾಡಿಕೊಳ್ಳಿ ಅಂತ. ಮೂರನೇ ಅಧ್ಯಾಯ ಮುಗಿತು, ನೀವು ಕಾಮ ಗೆಲ್ಲಬೇಕಾದ ಸಮಯ ಬಂದಿದೆ. ಆದ್ದರಿಂದ ಅಧ್ಯಾಯ ಮುಗಿತಾದ್ದರಿಂದ ಅಧ್ಯಾಯದಲ್ಲಿ ಹೇಳಿದ ಸಂಗ್ರಹ ನಮ್ಮ ಬಾಯಿಗೆ ಎಟಕಿತು. ಒಟ್ಟಾರೆ ಏನು ಮಾಡೋಣ, ಏನು ಮಾಡೋಣ ಇವತ್ತಿನಿಂದ ಅಂದರೆ, ಇಂದ್ರಿಯಾಭಿಮಾನಿಗಳನ್ನು ಸ್ಮರಣೆ ಮಾಡೋಣ. ಮಾಡಿದ್ದೀರಾ? ಇವತ್ತು ನನ್ನೊಳಗೆ ಇಂದ್ರಿಯಗಳಿವೆ, ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ, ಅವರಿಗೆ ಒಂದೊಂದು ಇಂದ್ರಿಯದಲ್ಲಿ ಒಬ್ಬೊಬ್ಬ ದೇವತೆ ಇದ್ದಾರೆ, ಆ ದೇವತೆಗಳಿಗೆ ನಮಸ್ಕಾರ, ಹೆಸರು ಹೆಸರಿಂದ ಹಾಕಿದ್ದೀರಾ? ಮೋಸ್ಟ್ಲಿ ನೋ, ಇಲ್ಲ ಅಲ್ವಾ? ಯಾಕೆ ಹಾಗೆ ಮಾಡಬೇಕೆಂಬ ಸಬ್ಜೆಕ್ಟೇ ಟಚ್ ಇಲ್ಲ. ಏನೋ ಸಾರ ಸಗಟಾಗಿ ಬೆಳಿಗ್ಗೆ ಹೇಳೋದು, ಎದ್ದ ಕೂಡಲೇ ಸ್ನಾನ ಮಾಡೋದು, ಒಂದಿಷ್ಟು ಮುದ್ರೆ ನಾಮ ಹಚ್ಚಿಕೊಳ್ಳೋದಾ? ಅಲ್ಲ ಇನ್ನೇನೋ ಶಬ್ದ ಮಾಡಿಸ್ತಾರೆ. ಹಚ್ಚಿಕೊಳ್ಳೋದಕ್ಕೆ ಪ್ರತ್ಯಾಮ್ನಾಯ ಬಡ್ಕೊಳ್ಳೋದು ಅಂತ, ನಾಮ ಮುದ್ರೆ ಪಡ್ಕೊಂಡು ಅಂತ ಹೇಳ್ತಾ ಇರ್ತಾರೆ. ಹೌದು, ಅನುಸಂಧಾನವಿಲ್ಲದೆ ಹಚ್ಚಿಕೊಳ್ಳೋದಕ್ಕೆ ಬಡ್ಕೊಳ್ಳೋದು ಅಂತಾನೆ ಅರ್ಥ. ಅನುಸಂಧಾನ ಇದ್ದರೆ ಹಚ್ಚಿಕೊಳ್ಳೋದಾಗುತ್ತೆ, ಇಲ್ಲದಿದ್ದರೆ ಬಡ್ಕೊಳ್ಳೋದೇ ಆಗುತ್ತೆ. ಆ ರೀತಿಯಲ್ಲಿ ಒಂದಿಷ್ಟು ನಾಮ ಮುದ್ರೆ ಹಾಕ್ಕೊಂಡು ಒಂದಿಷ್ಟು ಸಂಧ್ಯಾ ವಂದನೆ ಮುಗಿಸ್ಬಿಟ್ರೆ ಸರಿಯಾಗಿ ತೆಗೆದುಕೊಂಡು ಮೂರನೇ ಅಧ್ಯಾಯದ ಸಾರ. ಮೂರನೇ ಅಧ್ಯಾಯದ ಸಾರ ದಾಸರು ಹೇಳ್ತಾ ಇದ್ದಾರೆ. ನಿನ್ನಾಧೀನ ದೇಹ ಪ್ರಾಣ ಇಂದ್ರಿಯ ಕರ್ಮಾಚರಣೆ, ನಿನ್ನಾಧೀನ ಜ್ಞಾನ ಇಚ್ಛೆ ಪ್ರಯತ್ನ ಪರಿಪರಿ ಪರಿಪರಿ ಜ್ಞಾನ ಪರಿಪರಿ ಇಚ್ಛೆ ಪರಿಪರಿ ಪ್ರಯತ್ನ ನಿನ್ನಾಧೀನ, ಪ್ರಯತ್ನ ದೇವರಧೀನ. ನಿನ್ನಾಧೀನ ಬುದ್ಧಿ ಮತಿ ಧೈರ್ಯ ಕೀರ್ತಿ ಶಕ್ತಿ, ನಿನ್ನಾಧೀನ. ನಿನ್ನಾಧೀನ ಜಪ ತಪ ದಾನ ಧ್ಯಾನ ನಿಧಾನ, ಜಪ ತಪ ದಾನ ಧ್ಯಾನ ನಿಧಾನ, ಸಾತ್ವಿಕವಾಗಿ ಶಾಂತವಾಗಿರೋದು ನಿನ್ನಾಧೀನ. ನಿನ್ನಾಧೀನ ಅಭಯ ವಿರೋಗ ಯೋಗ ಭೋಗ, ನಿನ್ನಾಧೀನ ಉಕುತಿ ಯುಕುತಿ ಭಕುತಿ ಮುಕ್ತಿ, ನಿನ್ನಾಧೀನವಲ್ಲದೆ ಯಾವುದೆಲ್ಲ ಟೋಟಲ್ ಸರೆಂಡರ್. ನಿನ್ನಾಧೀನ ವೈರಾಗ್ಯ ಭಾಗ್ಯ ವಸನ ಭೂಷಣ, ನಿನ್ನಾಧೀನ ದೇಶ ಕೋಶ ಓದು ಮಾಧುರ್ಯ, ನಿನ್ನಾಧೀನ ಬಾಲ್ಯ ಯೌವನ ವಾರ್ಧಕ್ಯ, ನಿನ್ನಾಧೀನ ಇಷ್ಟಾನಿಷ್ಟ ಪಾಪ ಪುಣ್ಯ, ಇಷ್ಟ ಅನಿಷ್ಟ ಪಾಪ ಪುಣ್ಯ ಟೋಟಲ್ ಯುವರ್ ಕಂಟ್ರೋಲ್. ನಿನ್ನಾಧೀನ ಪ್ರಕೃತಿ ಕಾಲ ವೇದ ಜೀವರು, ನಿನ್ನಾಧೀನ ಅಮಿಶ್ರ ಮಿಶ್ರ ತತ್ವ ತತ್ ಪದಾರ್ಥ, ಮಿಶ್ರತತ್ವ ಅಮಿಶ್ರತತ್ವ ಅದರ ಪದಾರ್ಥಗಳು ನಿನ್ನಾಧೀನ. ಮುಂದೆ ಹೇಳ್ತಾರೆ, ನಿನ್ನಾಧೀನ ಕಾರ್ಯ ಕಾರಣ ಸಂಗತಿ, ಒಂದು ಕೆಲಸ ಆಗಬೇಕಾದ್ರೆ ನಾನಾ ಕೂಡಬೇಕು, ಅದು ಕೂಡಿಸೋದು ನೀನೇ, ಕೂಡಿಸಿ ಕಾರ್ಯ ನಡೆಸೋದು ನೀನೇ. ನಿನ್ನಾಧೀನ ನಾನಾ ವ್ಯಾಪಾರ, ಎಂಥ ವ್ಯಾಪಾರ, ವ್ಯಕ್ತ ಅವ್ಯಕ್ತ, ವ್ಯಕ್ತವಾದ ವ್ಯಾಪಾರ ಹೊರಗೆ ತೋರುವ ವ್ಯಾಪಾರ, ಅವ್ಯಕ್ತ ವ್ಯಾಪಾರ ಹೊರಗೆ ತೋರದೇ ಇರುವ ವ್ಯಾಪಾರ, ಎಲ್ಲವೂ ನಿನ್ನಾಧೀನ. ನಿನ್ನಾಧೀನ ಯಾವತ್ತು ಬೊಮ್ಮಾಂಡ ಅನಂತಾನಂತ ಕಲ್ಪ ಕಲ್ಪ, ನಿನ್ನಾಧೀನ. ಇಷ್ಟು ಹೇಳಿದ್ರು ಅವರು ತುಂಬ ಟ್ರಾನ್ಸಲ್ಲಿ ಹೊಂದೋಗ್ತಾರೆ. ಆ ಹೋದಾಗ ಶಬ್ದಗಳು ಹೊರಬರ್ತವೆ, ಕರೆದವನು ಶಬ್ದ ಹಾಗೆ ಬಿಡ್ತಾರೆ. ನಿನ್ನಾಧೀನ 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 ಮೂರು ಸಲ ಹಾಕಿಬಿಡ್ತಾರೆ. ಏನು ಒಂದ್ಸಲ ಹಾಕಿದ್ರೆ ಸಾಕಾಗಲ್ಲ, ಅಲ್ಲ, ಮನಸ ವಾಚ ಸಹಾಯ ಅಂತರ್ಥ ಎಲ್ಲವೂ ನಿನ್ನಾಧೀನ. ನಿನ್ನಾಧೀನ 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 ಒಂದೊಂದೇ ಎರಡೇ ಏನಂತ ಬೇಳಲಿ, ಎನ್ನೊಶವಲ್ಲ ಎಲೋ ದೇವರ ದೇವ ಪನ್ನಗ ಶಯನ ವಿಜಯ ವಿಠಲ ಬಣ್ಣಿಸಲಾರೆನು ಭಕ್ತ ವತ್ಸಲ. ಹೇ ಸ್ವಾಮಿ, ನಿನ್ನ ದೀನವೋ ಎಷ್ಟು ಚೆನ್ನಾಗಿ ಹೇಳಿಕೊಟ್ರಲ್ಲ. ಮೂರನೇ ಅಧ್ಯಾಯದ ಸಾರ ಏನು ಟ್ಯಾಬ್ಲೆಟ್ ಥರ ಮಾಡಿಕೊಟ್ಟು ಕೊಟ್ಟರು. ಆ ಈ ಸುಳಾದಿಯನ್ನು ಯಾರು ನಿತ್ಯ ಮಂತ್ರದಂತೆ ಜಪ ಮಾಡತಾರೋ, ಇದಕ್ಕೆ ದೃಷ್ಟಾಂತ ಕೊಡಬೇಕು. ಈ ರಾಜ್ಯ ಪ್ರಾಂತದವರೇ ಎಲ್ಲ ಯಾರು ಸೀನಪ್ಪ ಅಂತ, ಮರ್ಚೆಟ್ ಸೀನಪ್ಪ ಅಂತಿದ್ರು ಅವರು, ಖಜಾಂತಾರ ಪ್ರಹ್ಲಾದರಾಯರು ಅಂತ ಅವರೆಲ್ಲರೂ ಲಿಂಗಪ್ಪಲ್ಲಿ ರಾಯರ ಮಠದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಎಲ್ಲರೂ ಒಂದು ಕಡೆ ಸೇರಿದ್ರಂತೆ. ಸೇರಿದಾಗ ಆ ಕಾರ್ಯಕ್ರಮ ಏರ್ಪಾಡು ಮಾಡಿದ ಯಜಮಾನ, ಯಜಮಾನನ ಅಪ್ಪ ಮುದುಕ. ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ, ಅಭಿಷೇಕ ಹೋಮ ಹವನ ಅದು ಇದು ಎಲ್ಲ ನಡೀತಾ ಇದೆ. ಈತ ಮಾತ್ರ ಅಲ್ಲಿಂದ ಇಲ್ಲಿ ಓಡಾಡ್ತಾನೆ, ಇಲ್ಲಿಂದ ಅಲ್ಲಿ ಓಡಾಡ್ತಾನೆ, ತೆಗಿತಾನೆ, ಕೊಡ್ತಾನೆ, ಬರ್ತಾನೆ. ಬಾಯಿಂದ ಮಾತ್ರ ಒಂದೇ ಪಂಕ್ತಿ ಬರ್ತಾ ಇದೆ. ಏನು? ಯಾವುದು? ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿದ್ದು ತಾಯೋ ಕರ್ಮ. ಅಷ್ಟೇ, ಮುಂದಕ್ಕೆ ಹೋಗಲ್ಲ. ಇದೇ ಪಂಕ್ತಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೇಳ್ತಾನೇ ಇದ್ದಾರಂತೆ. ಅದು ಖಜಾಂದಾರ ರಾಘಣ್ಣ ಅಂತ ಅವರು ಮರ್ತ್ಯ ಶ್ರೀನಿವಾಸರಾಯರಿಗೆ, ಸೀನಪ್ಪ ಇದೇನೋ ಎಂತಿ ವಿಚಿತ್ರ, ಬೆಳಿಗ್ಗೆಯಿಂದ ಒಂದೇ ಪಂಕ್ತಿ ಹೇಳ್ತಾ ಇದ್ದಾನೆ, ಮುಂದಿನ ಪಂಕ್ತಿ ಬರಲ್ಲ ಅಂತ ಕಾಣತ್ತೆ, ಸ್ವಲ್ಪ ಹೇಳ್ಕೊಡ್ಬಾರ್ದೆ, ಒಳ್ಳೆ ಯೋಗ್ಯ ಇದ್ದಾಗಿದ್ದಾನೆ. ಹೌದಾ, ನೋಡೋಣ. ಅವನ ಹತ್ರ ಕರೆದ್ರಂತೆ. ಯಾಕಂದರೆ ಸೂಕ್ಷ್ಮ ವಿಚಾರ, ಯಾರಿಗಾದರೂ ನೋವು ಮಾಡಿದ್ರೆ ಪಡ್ಕೊಳ್ಳುತ್ತೆ. ಅದಕ್ಕೆ ಯಜಮಾನ್ರೆ, ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀರಲ್ಲ ಆ ಪಂಕ್ತಿ. ಹೌದು, ಮುಂದಿನ ಪಂಕ್ತಿ ಗೊತ್ತು, ಯಾಕೆ ಹೇಳ್ತಾ ಇಲ್ಲ? ಮುಂದಿನ ಪಂಕ್ತಿ ಯಾಕೆ? ಈ ಪಂಕ್ತಿ ಹೇಳಿ ಹೇಳಿ ಹೇಳಿ. ಏನು? ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಅಂಬ ಆ ಒಂದು ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ ಅಂತ ಹೇಳಿ 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 ಜಪ ಮಾಡಲಿಕ್ಕೆ ಶುರು ಮಾಡಿದ್ದೆ. ಅದಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಅದರ ಫಲವಾಗಿ ಇದೇ ಜಾಸ್ತಿ ಆಯಿತು. ಇನ್ನು ಅದನ್ನು ಮಾಡಿದರೆ ಈಗ ಸಹಿತ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮುಂದೆ ಮಾಡುತ್ತೇನೆ. ಅಂದರೆ ನೀವು ಪದ ಹೇಳಿ ಮುಗಿಸ್ತೀರಿ, ನಾ ಪದದ ಒಂದೊಂದು ಏನು ಪಂಕ್ತಿಯನ್ನ ಮಂತ್ರದಂತೆ ಉಚ್ಚಾರ ಮಾಡಿ ಅದರ ಫಲ ಪಡೀತಾ ಇದ್ದೇನೆ. ಎಂಥ ಕತ್ತು, ಯಾವ ಸ್ಥಿತಿ! ನಮಗೆ ಬರಬೇಕು. 50 ಆಯಿತು, 60 ಆಯಿತು, 70 ಆಯಿತು, ಬರೋದು, ತಿನ್ನೋದು, ಹೋಗುವುದು, ಮಲಗುವುದು, ಇದರೊಳಗೆ ಬದುಕೆಲ್ಲ ಹೋಗಿಬಿಟ್ರೆ ಆತ ಶಾಸ್ತ್ರ ಪಂಕ್ತಿಗಳನ್ನಾಗಲಿ, ವಿಜಯರಾಯರ ಪಂಕ್ತಿಗಳನ್ನಾಗಲಿ ಗಟ್ಟಿಯಾಗಿ ಹಿಡಿದು ಏಕಪ್ರಕಾರ ಚಿಂತನೆ ಮಾಡಿ ಅದರ ಫಲ ಪಡೆದು ಸವಿಯೋ ಭಾಗ್ಯ ನಮಗೆ ಯಾವಾಗ ಬರಬೇಕು ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಈ ರೀತಿಯಾಗಿ ವಿಜಯರಾಯರು ಹೇಗೆ ಸಂಗ್ರಹ ಮಾಡಿಕೊಟ್ಟರು ಅಂತ ತೋರಲಿಕ್ಕೆ ಸುಳಾದಿಯ ಒಂದು ತುಂಡನ್ನು ನಿಮ್ಮ ಮುಂದೆ ಇಟ್ಟೆ. ಮುಂದೆ ಹೇಳುತ್ತಾ ಬರ್ತಾರೆ. ಇಯಂ ವಿವಸ್ವತೇ ಯೋಗಂ ಪ್ರೋಕ್ತವಾನ್ ಅಹಮವೇಯ. ಭಗವಂತ ಹೇಳ್ತಾ ಇದ್ದಾರೆ, ಶ್ರೀ ಭಗವಾನ್ ಉವಾಚ. ಏನು ವಿವಸ್ವತೆ? ವಿವಸ್ವಾನ್ನಾಮಕ ಸೂರ್ಯ ಅವರಿಗೆ ನಾನು ಯೋಗವನ್ನು ಹೇಳಿದ್ದೆ. ಪ್ರೋಕ್ತವಾನ್ ಅಹಂ ಅವ್ಯಯಂ, ಈ ಯೋಗವನ್ನು ನಿನಗೇನು ಹೇಳಿದನಲ್ಲ, ಯುಚಿರ್ ಯೋಗೆ, ಭಗವಂತನಲ್ಲೇ ಮನಸ್ಸು ಇಡುವುದು ಯೋಗ. ಆ ಯೋಗಕ್ಕೆ ಬೇಕಾಗಿರತಕ್ಕಂಥ ಸಾಧನ ಯೋಗ ಮಾರ್ಗ. ಅದನ್ನು ನಾನು ವೈವಸ್ವತನಿಗೆ, ಅಂದರೆ ವಿವಸ್ವತನಿಗೆ ನಾನು ಹೇಳಿದ್ದೆ. ಎಂಥದ್ದಿದು? ಅವ್ಯಯಂ, ನಾಶರಹಿತವಾಗಿರತಕ್ಕಂಥದ್ದನ್ನು ಹೇಳಿದ್ದೆ. ವಿವಸ್ವಾನ್ ಮನವೇ ಪ್ರಾಹ, ವಿವಸ್ವಾನ್ ನಾಮಕ ಸೂರ್ಯ ಮನುಗಳಿಗೆ ಹೇಳಿದರು, ಸ್ವಯಂಭುವ ಮನುಗಳಿಗೆ ಹೇಳಿದರು. ತದನಂತ ಮನುಗಳಿಗೆ ಹೇಳಿದರೆ ಮನುಹು ಇಕ್ಷ್ವಾಕವೇ ಅಬ್ರವೀತ್. ವಿಶೇಷವಾಗಿರತಕ್ಕಂಥ ಇಕ್ಷ್ವಾಕು ರಾಜನಿಗೆ ಹೇಳಿದರು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಈ ವಿಶೇಷವಾಗಿರತಕ್ಕಂಥ ಕಾಮಾದಿಗಳ ಜಯವನ್ನು, ಭಗವಂತನಲ್ಲಿ ಮನಸ್ಸನ್ನು ಇಡುವ ಯೋಗವನ್ನು ರಾಜರ್ಷಿಗಳೆಲ್ಲರೂ ಚೆನ್ನಾಗಿ ಕೇಳಿಕೊಂಡಿದ್ದಾರೆ, ರಾಜರಿಗೆ ಹೇಳಿಕೊಟ್ಟದಿದೆ. ಸಕಾಲೇನ ಇಹ ಮಹತಾ ಯೋಗೋ ನಷ್ಟ ಪರಂತಪ. ಹೇ ಪರಂತಪ, ಪರಂತಪ ಪರಂ ತಾಪಯತೀತಿ ಪರಂತಪ. ಅಂದರೆ ಇನ್ನೊಬ್ಬರಿಗೆ, ಶತ್ರುಗಳಿಗೆ ತೊಂದರೆ ಕೊಡತಾನಾದ್ದರಿಂದ ಅರ್ಜುನನಿಗೆ ಪರಂತಪ ಅಂತ ಹೆಸರು. ಹೇ ಪರಂತಪ, ಈ ಯೋಗ ವಿಶೇಷವಾಗಿ ನಷ್ಟ ಆಯಿತು. ಆ ನಷ್ಟವಾದ ಯೋಗವನ್ನು ಪುನಃ ತಿರುಗಿ ನಾನು ಹೇಳುತ್ತೇನೆ. ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಏನು ಹೇಳಲಿಕ್ಕೆ ಹೊರಟಿದ್ದಾನೆ? ರಾಯರು ಸಂಗ್ರಹ ಮಾಡಿ ಹೇಳ್ತಾರೆ. ಹೇಳ್ತಾರೆ, ನಿಯತಂ ಕುರು ಕರ್ಮತ್ವ. ನಿಯತವಾದ ಕರ್ಮವನ್ನು ನೀನು ಮಾಡು. ಹಾಗೆ ಮುಂದೆ ಹೇಳ್ತಾರೆ, ಯೋ ಬುದ್ಧೇ ಪರತಸ್ತು ಸಹ. ಬುದ್ಧಿಕ್ಕಿಂತ ಶ್ರೇಷ್ಠನಾದವ ಯಾರು? ಭಗವಂತ. ಅವನನ್ನು ಶರಣಾಗತ ನಾವು ಇತ್ಯಾದಿನ ತಾರತಮ್ಯ ಅಂತರ್ಗತತ್ವೇನ ಉಕ್ತ ವಿಷ್ಣು ತತ್ವಜ್ಞಾನಶ್ಚ ವಿಸ್ತರೇಣ ನಿರೂಪಣಂ ಅತ್ರ ಅಧ್ಯಾಯೇ ಕ್ರಿಯತೆ. ಈ ಅಧ್ಯಾಯದಲ್ಲಿ, ನಾಲ್ಕನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಂದ್ರಿಯಾದಿ ನಿಗ್ರಹಗಳು ಏನಿವೆ ಅದಕ್ಕೆ ಬೇಕಾಗಿದ್ದು ಭಗವಂತನ ಚಿಂತನೆ. ಭಗವಂತನ ಚಿಂತನೆಗೆ ಬೇಕಾಗಿದ್ದು ಭಗವಂತನ ಮಹಾತ್ಮ್ಯ ಜ್ಞಾನ. ಆ ಮಹಾತ್ಮ್ಯ ಜ್ಞಾನ ವಿಸ್ತಾರವಾಗಿ ನಿರೂಪಣೆ ಮಾಡುತ್ತಾರೆ ಈ ಅಧ್ಯಾಯದಲ್ಲಿ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಹೇಳ್ತಾರೆ, ಇವಂ ಜ್ಞಾತ್ವಾ ಕೃತಂ ಕರ್ಮ ಇತ್ತತಃ ಪ್ರಾಕ್ತನ ಗ್ರಂಥೇನ ಬುದ್ಧೇ ಪರಸ್ಯ ವಿಷ್ಣೋ ಮಹಾತ್ಮ್ಯಂ ಉಚ್ಯತೆ. ಹಿಂದಿನ ಅಧ್ಯಾಯದಲ್ಲಿ ಜ್ಞಾತ್ವಾ ಕೃತಂ ಕರ್ಮ, ಕರ್ಮ ಮಾಡಬೇಕು, ಜ್ಞಾನ ಇರಬೇಕು. ಜ್ಞಾನವಿಲ್ಲದೆ ಕರ್ಮ ಏನೇನು ಮಾಡಲು ಮಾಡದೆ ಗಜಭುಕ್ತ ಕಪಿತ್ಥವಲ್ ಅಂತ ದಾಸರಾಯರು ಹೇಳ್ತಾರೆ. ಅದರಲ್ಲಿ ಜ್ಞಾನವಿಲ್ಲದೆ ಕರ್ಮ ಮಾಡಬಾರದು, ಜ್ಞಾನ ಸಹಿತವಾಗಿ ಕರ್ಮ ಮಾಡಬೇಕು ಅಂತ ಹಿಂದೆ ಹೇಳ್ತಾ, ಬುದ್ಧೇ ಪರಸ್ಯ ವಿಷ್ಣೋಹ ಮಹಾತ್ಮ್ಯಂ ಉಕ್ತಂ. ವಿಶೇಷವಾದ, ಬುದ್ಧಿಗಿಂತ ಹೆಚ್ಚಾದ, ದೇವತೆಗಳಿಗಿಂತ ಹೆಚ್ಚಾದ, ಅಭಿಮಾನಿ ದೇವತೆಗಳಿಗೆ ನಿಯಾಮಕನಾದ ಭಗವಂತನ ಮಹಾತ್ಮ್ಯವನ್ನು ಹೇಳಿದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕರ್ಮವನ್ನ ಮಾಡುವಾಗ ಭಗವಂತನ ಕಡೆಗೆ ಮನಸ್ಸಿರಬೇಕು, ಬೇರೆ ಕಡೆ ಮನಸ್ಸು ಹೋಗಬಾರದು. ಸುಮ್ಮನೆ ಕೂತ್ರೆ ಮನಸ್ಸು ಹೋಗುತ್ತೆ, ಕರ್ಮ ಮಾಡುವಾಗ ಹೋಗುವಷ್ಟು ಹೋಗಲ್ಲ. ಕರ್ಮ ಮಾಡುತ್ತಾ ಇದ್ರೆ ಡೈವರ್ಷನ್ ತುಂಬ ಜಾಸ್ತಿ. ಧ್ಯಾನಕ್ಕೆ ಕೂಡಬೇಕಾದ್ರೆ ಭಗವಂತ ಕದಲದೆ ಕೂಡು, ಮತ್ತೆ ಕರ್ಮ ಮಾಡು ಅಂತಾನೆ. ಕದಲದೆ ಕೂತ್ರೆ ಸ್ವಲ್ಪ ವಾಸಿ, ಮನಸ್ಸು ಹೆಚ್ಚು ಓಡಲ್ಲ. ಆದರೆ ಕದಲ್ತಾ ಇದ್ರೆ, ಕರ್ಮ ಮಾಡುತ್ತಾ ಇದ್ರೆ ಮನಸ್ಸು ತುಂಬ ಓಡಾಡ್ತಾ ಇರುತ್ತೆ. ಅದಕ್ಕೆ ಕರ್ಮವನ್ನು ಮಾಡಲೇಬೇಕು, ಬಿಡಬಾರದು. ಕರ್ಮ ಮಾಡುವಾಗ ನಾನಾ ಅಟ್ರಾಕ್ಷನ್ಸ್ ತುಂಬ ಬರುತ್ತೆ. ಬಂದಾಗ ಅವುಗಳನ್ನು ನಿಗ್ರಹ ಮಾಡಿಕೊಂಡು ಕರ್ಮ ಮುಂದುವರಿಸಬೇಕು. ಚೂರು ಆ ಆಸೆಗೆ ವಶವಾಗುವ ಮಾಡಿದ ಕರ್ಮ ನಮ್ಮನ್ನೇ ಬೀಳಾಕುತ್ತೆ, ಅದಕ್ಕೆ ಆ ಆಸೆಗೆ ವಶವಾಗದೆ ಕರ್ಮ ಮುಗಿಸಬೇಕು. ಕರ್ಮ ಮಾಡಲೇಬೇಕು, ಬೇರೆದಕ್ಕೆ ತುತ್ತಾಗಬಾರದು. ತುತ್ತಾಗದೆ ನಾವು ಕರ್ಮ ಮಾಡಬೇಕು, ದೇವರ ಪ್ರೀತಿಗಾಗಿ ಮಾಡಿ ಮುಗಿಸಬೇಕು. ಇದನ್ನು ಯೋಗ ಅಂತ ಕರೆದರು. ಅಂಥ ಯೋಗವನ್ನು ಭಗವಂತ ಇಲ್ಲಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಯೇವಾಯಂ ಮಯಾ ತೆತ್ತೆ ಯೋಗ ಪ್ರೋಕ್ತ ಪುರಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ. ನಾನಿವಾಗ ನಿನಗೆ ಹೇಳಿದ ಇಂದ್ರಿಯಗಳನ್ನು ಗೆಲ್ಲುವ ರಹಸ್ಯ, ಇಂದ್ರಿಯಾಭಿಮಾನಿ ದೇವತೆಗಳೊಳಗೆ ಭಗವಂತನ ಚಿಂತನಾಕ್ರಮ, ಮನೋಭಿಮಾನಿ ದೇವತೆಗಳೊಳಗೆ ಭಗವಂತನ ಚಿಂತನಾಕ್ರಮ, ಬುದ್ಧಾಭಿಮಾನಿ ದೇವತೆಗಳಲ್ಲಿ ಭಗವಂತನ ಚಿಂತನೆ, ಈ ರೀತಿಯಾಗಿ ಮನಸ್ಸು ಇಂದ್ರಿಯ ಅಂದರೆ ಇಂದ್ರಿಯಗಳು ಮನಸ್ಸು ಬುದ್ಧಿಯನ್ನು ಗೆಲ್ಲುವ ಕ್ರಮವನ್ನು ಹೇಳಿಕೊಟ್ನಲ್ಲ, ಇದು ಯೋಗ. ಇದು ವಿಶೇಷವಾಗಿ ನಾನು ಹಿಂದೆ ಹೇಳಿದ್ದನ್ನು ನಿನಗೆ ಹೇಳ್ತಾ ಇದ್ದೀನಿ. ಆವಾಗ ಅರ್ಜುನ ಅಂತ, ನನಗ್ಯಾಕೆ ಹೇಳ್ತಾ ಇದ್ದೀಯ ಎಂದೇ ಹೇಳಿದ್ದನ್ನು ಅಂದರೆ, ಭಕ್ತೋಸಿ ಮೇ, ನನ್ನ ಭಕ್ತನಾದ್ದರಿಂದ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸಖಾಚ ಇತಿ, ನೀನು ಭಕ್ತನೂ ಹೌದು ನನ್ನ ಸ್ನೇಹಿತನೂ ಹೌದು, ಆದ್ದರಿಂದ ನಿನಗೆ ರಹಸ್ಯಂ ಹಿ, ನಾನು ಹೇಳೋದೇನು ಗೊತ್ತಾ, ತುಂಬ ರಹಸ್ಯ, ಬೀದಿಯಲ್ಲಿ ಚೆಲ್ಲೋದಲ್ಲ ಅಂತಾರೆ ದಾಸರು. ಬೀದಿಯಲ್ಲಿ ಎಲ್ಲರ ಮುಂದೆ ಚೆಲ್ಲಿ ದುಡ್ಡು ಮಾಡೋದಲ್ಲ ಇದು, ಯಾರಿಗೆ ಜೀರ್ಣ ಆಗುತ್ತೋ ಯಾರಿಗೆ ಎಟಕುತ್ತೋ ಅವರಿಗೆ ಮಾತ್ರ ಹೇಳು, ಅಧಿಕಾರಿಗಳು ಇಲ್ಲದಿದ್ರೆ ಹೇಳಲಿಕ್ಕೆ ಹೋಗ್ಬೇಡ. ಅದಕ್ಕೆ ಇದರಲ್ಲಿ ಒಂದು ಪ್ರಕ್ರಿಯೆ ಇದೆ. ಏನು ಪ್ರಕ್ರಿಯೆ ಅಂದರೆ, ಹೇಳಬೇಕಾದ ವಿಷಯವನ್ನು ಚೂರು ಹೇಳಬೇಕಂತೆ. ಹೇಳಿದ ಕೂಡಲೇ ಕೂಡಬೇಕಾದ ವ್ಯಕ್ತಿಗಳಲ್ಲಿ ಫಿಲ್ಟರ್ ಆಗ್ತಾ ಬರ್ತಾರೆ, ನೋಡುತ್ತಾರೆ, ಅಯ್ಯೋ ಈ ಪುರಾಣದಲ್ಲಿ ಒಂದೂ ಕಥೆ ಇಲ್ಲ, ಮಣ್ಣಿಲ್ಲ, ಈ ಪುರಾಣಕ್ಕೆ ನಾವು ಯಾಕೆ ಕೊಡಬೇಕು, ಅದು ಒಂದು ವಾರ ಸಿಕ್ಕಾಕ್ಕೊಂಡ್ರೆ ಮನೆಯಲ್ಲಿ ಸುಖವಾಗಿ ಇರ್ಬೋದು, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಇಲ್ಲಿ ಹಾಕೋ ಚಟ್ನಿ ಸಾರು, ಅದಲ್ಲದೆ ಈ ಪ್ರವಚನಕ್ಕಾಗಿ ಒಂದು ವಾರ ನಮ್ಮನ್ನು ನಾವು ಬಲಿ ಕೊಡೋದು ಯಾಕೆ ಅಂತ ಓಡಿ ಹೋಗ್ತಾರೆ. ಮೊದಲು ಗೀತಾ ಅಂತ ಬೋರ್ಡ್ ನೋಡಿದ ಕೂಡಲೇ ಓಡೋರು ಕೆಲವರು, ಯಾಕೆ ಡ್ರೈ ಸಬ್ಜೆಕ್ಟ್ ಅಂತ. ಅದರಲ್ಲಿ ವಿಜಯರಾಯನ ಸನ್ನಿಧಾನದಲ್ಲಿ ಏನೂ ಇಲ್ಲದ ಒಂದು ಬೆಂಕಿ ಪೆಟ್ಟಿಗೆ ಸಿಗಲ್ಲ, ಮತ್ತು ಗುಂತಕಲ್ಲಿಗೆ ಓಡಬೇಕು, ಒಂದು ಶಾಪಿಂಗ್ ಇಲ್ಲ, ಕಾಂಪ್ಲೆಕ್ಸ್ ಇಲ್ಲ, ಎಲ್ಲಾದರೂ ಕ್ಷೇತ್ರಕ್ಕೆ ಹೋದರೆ ನಮ್ಮವ್ರನ್ನ ಹಿಡಿಯುವುದು ಕಷ್ಟ, ಎಲ್ಲ ಶಾಪಿಂಗ್ಗೆ ಹೋಗ್ಬಿಟ್ಟಿರ್ತಾರೆ. ಆ ಶಾಪ್ಗಳಿಂದ ನಮ್ಮವ್ರನ್ನ ಹಿಂದೆ ಕರ್ಕೊಂಡು ಬರೋದ್ರೊಳಗೆ ದೇವರು ಪ್ರತ್ಯಕ್ಷ ಆಗಿರ್ತಾರೆ. ಪಾಪ ಆಸೆ, ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ಒಂದು ತಂಬಿಗೆಯೋ ಥಾಲಿಯೋ ಒಂದು ಏನೋ ತಗೋಬೇಕು ಅಂತ, ಏನು ಹಿಂದಿನ ಪರಂಪರ ಇರೋದರಿಂದ ಏನೋ ಒಂದು ಶಾಪಿಂಗ್ ಮಾಡಲಿಕ್ಕೆ. ಇಲ್ಲಿ ಶಾಪಿಂಗ್ ಇಲ್ಲ, ಶಾಪಿಂಗೂ ಇಲ್ಲ, ಏನೂ ಸಿಗಲ್ಲ, ಮುಳ್ಳು ಕಂಪಿ ಎಲ್ಲ ಸಿಗುತ್ತಷ್ಟೇ, ಇನ್ನೇನೂ ಇಲ್ಲ. ವಿಜಯರಾಯನ ಹತ್ರ ಕಾಲ ಕಳೆಯುವುದು ಕಷ್ಟ. ಒಂದು ದಿವಸ ಎರಡು ದಿವಸ ಆರಾಧನೆಗೆ ಬಂದು ಹೋಗುವುದು ಅಂದರೆ ಪರವಾಗಿಲ್ಲ, ಇಲ್ಲೇ ತಿಂಗಳುಗಳ ಗಟ್ಟಲೆ ವಾರಗಳ ಗಟ್ಟಲೆ ಇರಬೇಕು ಅಂದರೆ ವಿಜಯರಾಯರ ಅನುಗ್ರಹ ಆಗಿರಬೇಕು, ಇಲ್ಲದಿದ್ರೆ ಇಲ್ಲಿ ಇರಲಿಕ್ಕೂ ಮನಸ್ಸು ಬರಲ್ಲ, ಓಡಿ ಹೋಗ್ತಾರೆ. ಅಂಥದ್ದು ವಿಜಯರಾಯರು ನಮ್ಮನ್ನು ಅಂದರೆ ಈ ಸದ್ಯಕ್ಕೆ ನಾವೇನು ಮಹಾಜ್ಞಾನಿಗಳಾಗಿ ಕೂತಿಲ್ಲ, ವಿಜಯರಾಯರು ಕರುಣೆಯಿಂದ ಕಟ್ಟಿ ಹಾಕಿದ್ದಾರೆ ನಮ್ಮನ್ನು, ನೀವು ಕೊಡ್ರಿ ಅಂತ. ಅದೆಷ್ಟು ಕರುಣ ನಮ್ಮ ಮೇಲೆ, ಇಲ್ಲದಿದ್ದರೆ ನಾವು ಕೊಡ್ತೀವ, ಇಲ್ಲಿ ಓಡಿ ಹೋಗ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ರಹಸ್ಯಂ ಹಿ ಏತದುತ್ತಮಂ, ಈ ರಹಸ್ಯವನ್ನು ನಿನಗೆ ಹೇಳತಾ ಇದ್ದೇನೆ. ಅರ್ಜುನ ಹೇಳತಾ ಇದ್ದಾನೆ, ಹೌದಾ, ಅಪರಂ ಭಗವತೋ ಜನ್ಮ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಕೃಷ್ಣ ಹೇಳಿದ, ನಾನು ವಿಶೇಷವಾಗಿರತಕ್ಕಂಥ ವಿವಸ್ವಾನ್ ನಾಮಕ ಸೂರ್ಯನಿಗೆ ನಾನು ಹೇಳಿದ್ದೆ. ವಿವಸ್ವಾನ್ ನಾಮಕ ಸೂರ್ಯನಿಗೆ ಹೇಳಿದ್ದೆ. ವಿವಸ್ವಾನ್ ನಾಮಕ ಸೂರ್ಯ ವೈವಸ್ವತ ಮನುಗಳಿಗೆ ಹೇಳಿದರು. ವೈವಸ್ವತ ಮನುಗಳು ಇಕ್ಷ್ವಾಕು ರಾಜನಿಗೆ ಹೇಳಿದರು. ರಾಜ ಮುಂದೆ ಬರೆಸಿದ ಅಂದರು. ಆವಾಗ ಕೇಳ್ತಾ ಇದ್ದಾನೆ ಅರ್ಜುನ. ಕೃಷ್ಣ, ನೀನು ಹುಟ್ಟಿದ್ದು ಮೊನ್ನೆ ಮೊನ್ನೆ, ನೀನು ಹುಟ್ಟಿದ್ದು ಮೊನ್ನೆ, ವಿವಸ್ವಾನ್ನಾಮಕ ಸೂರ್ಯ ಅವರು ಹುಟ್ಟಿದ್ದು ಯಾವಾಗ, ಮತ್ತೆ ನೀನವರಿಗೆ ಹೇಳಿದಿ ಅಂತ ಹೇಳ್ತೀಯಲ್ಲ, ಹೇಗೆ ನಂಬಲಿ? ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರೀ ಭಗವಾನ್ ವಾಚ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವ್ಯರ್ಥ ಪರಂತಪ. ಹೇಳ್ತಾ ಇದ್ದಾರೆ, ಹೇ ಅರ್ಜುನ, ನನಗೂ ತುಂಬ ಜನ್ಮಗಳಾಗಿವೆ, ತವಚ ಅರ್ಜುನ ನಿನಗೂ ತುಂಬ ಜನ್ಮಗಳಾಗಿವೆ, ತಾನ್ಯಹಂ ವೇದ ಸರ್ವಾಣಿ ಎಲ್ಲ ಜನ್ಮಗಳನ್ನು ನಾನು ತಿಳಿದಿದ್ದೇನೆ, ನತ್ವಂ ವೇದ್ಧ ಪರಂತಪ ನೀನು ಯಾವುದನ್ನೂ ತಿಳಿದಿಲ್ಲ, ಎಲ್ಲ ಮರೆತು ಹೋಗಿದ್ದೀಯ, ಹಿಂದಿನದ್ದನ್ನು ಮರೆತಿರುವವ ನೀನು, ಎಲ್ಲ ನೆನಪಿಟ್ಟುಕೊಂಡವ ನಾನು. ಅವಾಗಂದ್ರು ಹೌದಾ, ದೇವರಿಗೆ ಜನ್ಮ ಇದೆಯಾ? ದಾಸರಾಯರಂದ್ರು ಹೌದು ಅಂದ್ರು. ಅದನ್ನು ಈ ಶಾಸ್ತ್ರ ವಿರುದ್ಧವಾದ ಮಾತು, ಅದಕ್ಕಂದ್ರು ಜಾತನಾಗುವ ಜಾತನಾಗುವ ಜನನ ರಹಿತ, ಇವನಿಗೆ ಹುಟ್ಟಿಲ್ಲ ಆದರೆ ಹುಟ್ಟಿ ಬರ್ತಾನೆ ಅಲ್ಲ, ಹುಟ್ಟಿಲ್ಲ ಹುಟ್ಟಿದ್ದಾನೆ ಅಂದ್ರೆ ಕಾಂಟ್ರಡಿಕ್ಟರಿ ಆಯ್ತಲ್ಲ, ಸೆಲ್ಫ್ ಕಾಂಟ್ರಡಿಕ್ಟರಿ ಸೆಂಟೆನ್ಸ್ ಹೇಳಬಾರ್ದು. ಹುಟ್ಟಿಲ್ಲ ಅಂತೀನಿ ಹುಟ್ಟಿದ್ದಾನೆ ಅಂತೆ, ಹುಟ್ಟು ಅಂದ್ರೆ ದೇವರದ್ದು ಆವಿರ್ಭೂತಿ, ತಾನೇ ಪ್ರಕಟವಾಗಿ ನಿಲ್ಲೋದಷ್ಟೇ ಹೊರತು ನಮ್ಮಂತೆ ಹುಟ್ಟಿ ಬರೋದು ಅಲ್ಲ. ಅದರಿಂದ ಅವಾಗಂದ್ರು ದೇವರ ಅವತಾರ ರೂಪಗಳೆಲ್ಲ ಹುಟ್ಟಿ ಬಂದದ್ದು ಅಂದ್ರೆ ಪ್ರಕಟ ಆದದ್ದು. ಇನ್ನೊಂದು ಇದೆ, ಜೀವನ ಜೊತೆಗೆ ದೇವರು ಬರುತ್ತಾ ಇರುತ್ತಾರೆ. ಎಲ್ಲೆಲ್ಲಿ? ಜನನಿ ಪಿತ ಭೂ ವಾರಿದ ಅಂಬರವೆನಿಪ ಪಂಚಾಗ್ನಿಯಲ್ಲಿ, ಐದು ಅಗ್ನಿಗಳಲ್ಲಿ ಜೀವ ಬರ್ತಾ ಇರ್ತಾನೆ. ಬರುವಾಗ ಜೀವ ಸ್ವತಂತ್ರವಾಗಿ ಬರಲಾರ, ಜೀವನೊಳಗೆ ಭಗವಂತ ಸಂಕರ್ಷಣ ನಾಮಕನಾಗಿ ಎರಡು ರೂಪ, ಒಂದು ಬಿಂಬಮೂರ್ತಿಯಾಗಿ ನಿಂತಿರ್ತಾನೆ, ಎರಡನೆಯದು ಸಂಕರ್ಷಣ ನಾಮಕನಾಗಿ ಜೊತೆಯಾಗೂ ಇರ್ತಾನೆ. ಎರಡೂ ರೂಪಗಳಿಂದ ಜೀವನ ಜೊತೆಗೆ 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 ಬರ್ತಾನೆ ಶರೀರಗಳಲ್ಲಿ. ಜೀವ ಅಂತ ನನಗ ಕರ್ಮ ಇದೆ ಶರೀರ ಪಡ್ಕೊಳ್ಳಿಕ್ಕೆ, ನಿನಗ್ಯಾವ ಕರ್ಮನೋ ನನ್ನ ಜೊತೆಗೆ ಶರೀರದಲ್ಲಿ ಬರ್ತಾ ಇದೀಯ. ಅದಕ್ಕಂತ ದೇವ, ನಿನ್ನ ಜೊತೆಗೆ ಹುಟ್ಟಿದವನಂತೆ ಬರುವುದೇ ನನಗೆ ಜನ್ಮ. ಒಂದು ಸ್ಥಾನದಿಂದ ಸ್ಥಾನಾಂತರಕ್ಕೆ ಬರುವುದೇ ದೇವರಿಗೆ ಜನ್ಮ ಅಂತ ಅರಣ್ಯಕಾಚಾರ ಹೇಳುತ್ತಾರೆ. ಅದಕ್ಕೆ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ, ಹೇ ಅರ್ಜುನ, ನಿನಗೂ ಜನ್ಮಗಳು ತುಂಬ ಮುಗಿದಿದೆ, ನನಗೂ ಮುಗಿದಿದೆ, ಆದರೆ ನನಗೆ ಎಲ್ಲ ನೆನಪಿದೆ, ನಿನಗೆ ಏನೂ ನೆನಪಿಲ್ಲ. ಅದಕ್ಕೆ ದೇವರನ್ನ ನೆನೆಯೋ ಕಾಲಕ್ಕೆ ಇದು ಕೊಡು ಅದು ಕೊಡು ಅಂತ ಕೇಳಲಿಕ್ಕೆ ಮೊದಲು ಸ್ವಲ್ಪ ಎಚ್ಚರ ಇರಲಿ ಅಂದರು. ಯಾಕೆ? ಅವನು ಕೊಟ್ಟದ್ದೇ ಸಾಕಾಗಿದೆ, ಇವಾಗ ಅವನು ಕೊಟ್ಟದ್ದೇ ಸಾಕಾಗಿದೆ, ಇನ್ನಾ ಬೇಕು ಅಂತ ದೇವರಲ್ಲಿ ಬಯಸ್ತಾ ಇರ್ತೇವೆ. ಯಾವುದನ್ನ? ದೇವರ ಮರುಳು ಈಗ ಕೊಟ್ಟದ್ದೇ ಸಾಕಾಗಿದೆ. ದೇವರು ಕೊಟ್ಟ ದೇವರ ಮರುವು ಈಗಲೇ ಜಾಸ್ತಿ ಇದೆ, ಅಂಥ ದೇವರ ಮರುವು ಇನ್ನಷ್ಟು ಬೇಕು ಅಂತ ಸೇವಾ ಮಾಡಿ ಕೇಳ್ತಾ ಇರ್ತೇವೆ. ಅಂದ್ರೆ ಏನು, ಪದಾರ್ಥ ಎಲ್ಲ ಜಾಸ್ತಿ ಕೊಡು ಅಂತ ದೇವರನ್ನ ಕೇಳಿದರೆ ನೀನು ಬೇಡ ಅಂದಂಗಾಯ್ತಲ್ಲ. ಅಂದ್ರೆ ದೇವರ ಮರುವು ಇನ್ನಷ್ಟು ಬರಲಿ ಅಂತ ವಿಜಯರಾಯರ ಸುತ್ತು ತಿರುಗ್ತಾ ಇದ್ದೀವಿ. ವಿಜಯರಾಯರ್ ನಗ್ತಾ ಇರ್ತಾರೆ, ನಿನಗೇನು ಬೇಕೋ, ನಿನಗೆ ಯಾವುದು ಒಳ್ಳೆಯದೋ ಗೊತ್ತಿಲ್ಲದೆ ನನ್ನ ಸುತ್ತು ಹಾಕ್ತಾ ಇದೀಯೋ, ಆದ ಕಾರಣ ನನಗೆ ಬಿಟ್ಟು ಬಿಡು. ಅದಕ್ಕೆ ವಿಜಯರಾಯರತ್ರ ಏನು ಕೇಳಬೇಕು ನಾವು ಅಂದರೆ, ನನಗೇನು ಒಳ್ಳೆಯದೋ ಅದು ದಯವಿಟ್ಟು ಮಾಡಿ, ಯಾಕೆ ನನಗೆ ಏನು ಒಳ್ಳೆಯದೋ ನನಗೇ ಗೊತ್ತಿಲ್ಲ, ಯಾವುದು ಕೆಟ್ಟದೋ ಅದೇ ಒಳ್ಳೆಯದು ಅಂತ ಭಾವನೆಯಲ್ಲಿ ಹೋಗ್ತಾ ಇರುತ್ತೇನೆ. ಆದ ಕಾರಣ ನನ್ನ ಸಕಲ ಜನ್ಮಗಳ ಪರಿಚಯ ಭಗವಂತನಿಗಿದೆ. ಆ ಸ್ವಾಮಿಯೇ ನನಗೆ ಏನು ಮಾಡಿದರೆ ಒಳ್ಳೆಯದೋ ಅದು ಮಾಡಬಲ್ಲ ಅದನ್ನು ಹೇಳುತ್ತಾ ಇದ್ದಾರೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಅಮಾ ಆತ್ಮಮಾಯಯ. ನೀನು ಹುಟ್ಟೋದು ಅಂದರೆ ಹೇಗೆ ಕೊಡುತ್ತಯ್ಯ? ನನಗಾದರೆ ಕರ್ಮ, ಕರ್ಮದಿಂದಾಗಿ ಮತ್ತು ನಮಗೆ ಅಲ್ಲಿ ಹುಟ್ಲ ಇಲ್ಲಿ ಹುಟ್ಲ ಅಂತ ಛಾಯಿಸ್ ಇಲ್ಲ ಇದೆಯಾ? ದೇವರೇನಾದರೂ ಮೊದಲು ಕ್ವಶನ್ ಮಾರ್ಕ್ ಕೊಟ್ಟು ನಮಗೆ ಎಲ್ಲಿ ಕೊಡ್ಲಪ್ಪ ನಿಂಗೆ ಜನ್ಮ, ಬೆಂಗಳೂರಲ್ಲಿ ಕೊಡ್ಲ, ಚಿಕ್ಕಿರಿಯಲ್ಲಿ ಕೊಡ್ಲ, ಎಲ್ಲಿ ಕೊಡ್ಲಿ ನಿನಗೆ ಅಂತ ಹೇಳಿ ಏನಿಲ್ಲ, ತಂದೆ ಹಾಕಿದ್ರೆ ಎಲ್ಲಿ ಹಾಕಿದ್ರೆ ಬರಬೇಕಾಗಿದೆ. ಅದಕ್ಕೆ ಆ ರೀತಿಯಲ್ಲಿ ದೇವರಿಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಬರ್ಬೋದು, ನಮಗೆ ಮಾತ್ರ ಇಲ್ಲ. ಅದಕ್ಕಂದ್ರು ಹಾಗಲ್ಲಯ್ಯ, ನಾನು ಅಜೋಪಿ ಅಜ ಹುಟ್ಟಿಲ್ಲದವನಾದರೂ ಅವ್ಯಯಾತ್ಮ ನಾಶರಹಿತನಾದರೂ ಭೂತಾನಾಂ ಈಶ್ವರೋಪಿ ಸನ್ ಎಲ್ಲ ಜೀವರಾಶಿಗಳಿಗೆ ನಾನು ನಿಯಾಮಕನಾಗಿದ್ದರೂ ನನ್ನದೇ ಆದ ಸ್ವಭಾವ ಮತ್ತು ಸಂಕಲ್ಪಕ್ಕನುಗುಣವಾಗಿ ಏನು ಎಲ್ಲ ಜೀವರಾಶಿಗಳನ್ನು ಅವರವರ ಗತಿಗೆ ಕರಕೊಂಡು ಹೋಗಬೇಕೆಂಬ ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಸಂಭವಾಮಿ ಸಂಭವಾಮಿ ಸಮ್ಯಕ್ ಭವಾಮಿ ಚೆನ್ನಾಗಿ ಬರ್ತೇನೆ. ಅಂದರೆ ಪ್ರತಿಯೊಬ್ಬ ಜೀವರಾಶಿಯನ್ನು ಅವರವರ ದೇಹದಲ್ಲಿ ಕರಕೊಂಡು ಬರುವಾಗ ಆ ಜೀವಿಗೆ ಆ ಜನ್ಮದಲ್ಲಿ ಎಷ್ಟೆಷ್ಟು ಕರ್ಮ ಉಳಿಸಬೇಕೋ ತಿಳಿದೆ ಕೊಡಬೇಕಂತಲೇ ಸಂಕಲ್ಪದಿಂದ ಹತ್ತಿರವೆಂಟು ಕರ್ಮಗಳನ್ನು ಉಣಿಸಬೇಕು ಅಂತ ನಾನೇ ಬರ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿದೆ ಇದು ಹೇಳಬೇಕಾದ್ರೆ. ಏನೋ ಕಾಯಿಲೆ ಬಂತು, ಆಪರೇಷನ್ ಮಾಡಬೇಕು, ಆಪರೇಷನ್ ಮಾಡಬೇಕು. ಹೋದಾಗ ಹಾಸ್ಪಿಟಲ್ ಜಾಯಿನ್ ಮಾಡಿದರು. ಮಾಡಿದ ಕೂಡಲೇ ನಾರ್ಮಲ್ಲಿ ಅಟೆಂಡ್ ಮಾಡೋದು ಹೈ ಲೆವೆಲ್ ಅವರು ಬರಲ್ಲ. ಯಾರಿರ್ತಾರೆ ಮಿನಿಮಮ್ ಲೆವೆಲ್, ಅವಾಗವಾಗ ಟ್ರೈನಿಂಗ್ ತಗೊಳ್ಳುವಂಥ ಡಾಕ್ಟರ್ಗಳು ಅವಾಗೆ ಮುಗಿಸಿರ್ತಾರೆ. ಅವರು ಸ್ವಲ್ಪ ಮೇಲಿನವರು ಅವರೆಲ್ಲ ಬೆಲ್ಲ ಸುತ್ತು ಇರುವೆ ಥರ ಮುಟ್ತಾರೆ. ಯಾಕೆ ನಾವೆಲ್ಲ ಟ್ರಯಲ್ ಹಾಕಲಿಕ್ಕೆ ಒಂದು ಗೊಂಬೆ ಸಿಗ್ತಲ್ಲ ಅಂತ ಎಲ್ಲರೂ ಬಂದ್ಬಿಡ್ತಾರೆ. ಆದರೆ ನಮಗೆ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ಅಭಿಮಾನ ಇರೋರಲ್ಲಿದ್ದರೆ ಅವರೆಲ್ಲರನ್ನ ಸರಿಸಿ ಏ ಸರ್ಕೊಳ್ಳಿ ನಾ ಬಂದೆ ಅಂತ ನಮ್ಗೆ ಗೊತ್ತಿದ್ದ ಡಾಕ್ಟರ್ ಟಾಪ್ ಮೋಸ್ಟ್ ಡಾಕ್ಟರ್ ಎಲ್ಲರನ್ನ ಸರಿಸಿ ತಾನೇ ತಡ ತಡ ಬಂದು ಕೊಳ್ಳೆ ಆ ಪೇಷಂಟ್ಗೆ ಇಲ್ಲಿಲ್ಲ ಧೈರ್ಯ. ಅವನೇನು ಮಾಡ್ತಾನೋ ಗೊತ್ತಿಲ್ಲ, ಆದರೆ ಧೈರ್ಯ ಅಂತೂ ಭಾಳ. ದೊಡ್ಡ ಡಾಕ್ಟರ್ ಬಂದ ಅಂತ ಆಯ್ತಲ್ಲ, ಇವನು ಬಂದ್ರೇನೇನು ಧೈರ್ಯ. ಆದರೆ ನಮ್ಮ ಸ್ವಾಮಿ ಬಂದರೆ ಹೇಗಿರೋದು? ಅದಕ್ಕೆ ದೇವ ಅಂದ, ನನ್ನ ಸೇವಕನಾದ ನನ್ನ ಶರಣಾಗತನಾದ ಜೀವನನ್ನು ರಕ್ಷಣೆ ಮಾಡಲಿಕ್ಕೆ ನಾನೇ ಬಂದೆ, ನಿನ್ನ ಜೊತೆಗೆ ಬಂದೆ, ಆಪರೇಷನ್ ಮಾಡ್ತಾ ಇದ್ದೇನೆ, ಬದುಕೆಂಬ ಆಪರೇಷನ್. ಇದರೊಳಗೆ ನಾನೇ ಇಮ್ಮಿಡಿಯೇಟ್ ಸರ್ಜರಿ ಮಾಡೋದು ನಿನಗೆ, ಯಾಕೆ ಹೆಚ್ಚಿಗೆ ನೋವಾಗಬಾರದು, ತೊಂದರೆ ಆಗಬಾರದು, ಆ ಥರ ನಿನಗೆ ನಾನು ಮಾಡಬೇಕು ಅಂತ ನಿನ್ನ ಜೊತೆಗೆ ಬಂದೆ. ಅದನ್ನು ಸಂಭವಾಮಿ ಆತ್ಮ ಮಾಯೆಯ ನನ್ನದೇ ಆದ ಇಚ್ಛೆಯಿಂದ ಬರ್ತಾ ಇದ್ದೇನೆ. ಅದಕ್ಕಂದ್ರು ಯಾರು ದೇವರು ಏನ್ರಿ ನಮಗೆ ಮಾಡೋದು, ಏನು ದೊಡ್ಡದು ಮಾಡ್ತಾ ಇದ್ದಾನೆ? ಯಾಕೆ ನಮ್ಮೇ ನಮಗೆ ಕೊಡ್ತಾ ಇದ್ದಾನೆ ಅಲ್ವಾ? ನಮ್ಮ ಕರ್ಮಾನುಸಾರವೇ ನಮಗೆ ಕೊಡ್ತಾನೆ, ನಮ್ಮದೇ ನಮಗೆ ಕೊಡ್ತಾನೆ. ದೇವರು ಮಾಡಿದ್ದೇನು ಎಕ್ಸ್ಟ್ರಾ? ಅದಕ್ಕಂದ್ರು ನೀವೇ ಇದ್ದೀರಾ, ಯಾರೋ ನಿಮ್ಮ ಪೈಕಿ ಅವರಿಗೆ ಸೂತಕ ಬಂದಿದೆ, ಅವರು ನೀವು ಬಿಟ್ಟರೆ ಯಾರು ಗೊತ್ತಿಲ್ಲ, ಮೈಲಿಗೆ ಬಂದಿದೆ, ಮನೆಯಲ್ಲಿ ಏನು ಮುಟ್ಲಿಕ್ಕಿಲ್ಲ ಅಂತ ಸ್ಥಿತಿಯಲ್ಲಿ ನಿಮ್ಮನ್ನು ಕರೆದರು, ನೀವು ಹೋಗಿದ್ದೀರಾ. ಹೋದ ಮೇಲೆ ಏನು ಬೆಳಿಗ್ಗೆ ಸ್ನಾನಕ್ಕೆ ಹಾಕೊಂಡು ಮಲ್ಕೊಂಡು ಅವರಿಗೆ ಅಡಿಗೆ ಮಾಡಿ ಹಾಕಿ ಎಲ್ಲ ದಿನ ಎಲ್ಲ ಅಲ್ಲೇ ಕಳೆದಿರ, ಏನು ಒಂದಿನ ಅಲ್ಲ 10 ದಿವಸ ಮೈಲಿಗೆ 24 ಅವರ್ಸ್ ಸರ್ವ ಸೇವಾ ಆಯಿತು. ಮುಗಿದ ಮೇಲೆ ನೀವು ಬರಲಾ ಅಂದ್ರೆ ಅವರು ಹೋಗಿ ಬಾ ಅಂದರು. ನೋ ಥ್ಯಾಂಕ್ಸ್, ಥ್ಯಾಂಕ್ಸ್ ಹೇಳಿಲ್ಲ, ಏನೂ ಹೇಳಿಲ್ಲ, ಅಪ್ಪ ಇಷ್ಟು ಮಾಡಿ ಏನು ಹೇಳಿಲ್ಲ. ನಿಮಗೆ ಹೊಟ್ಟೆ ಉರಿಯಿತು, ತಡ್ಕೊಳ್ಳಿಕ್ಕೆ ಆಗಿಲ್ಲ, ಕೇಳಿದ್ರಿ. ಅದೇನದು, ನಾನು ಇಷ್ಟು ಮಾಡಿ ಹೋಗಿ ಬರ್ತೇನೆ ಅಂದಾಗ ಹೋಗು ಅಂತ ಹೇಳ್ತೀರಲ್ಲ ಅಂತ ಕೇಳಿಬಿಟ್ರಿ. ಅವಾಗ ಅವರಂದ್ರು, ನೀ ಮಾಡಿದ್ದೇನು? ಹಾ, ಏನು ಮಾಡಿದ್ದೀರ? ನಮ್ದೇ ಅಕ್ಕಿ, ನಮ್ದೇ ನೀರು, ನಮ್ದೇ ಸ್ಟವ್, ನಮ್ದೇ ಪದಾರ್ಥ, ನಮಗೆ ಹಾಕಿದ್ದೀಯಾ, ನೀನೇನು ಮಾಡಿದ್ದೀಯಾ ಅಂತ ಕೇಳಿದ್ರೆ ನೀವೇನಂತೀರಾ? ಎಲ್ಲ ನಿಂದೇ, ನಾನು ಮಾಡಿ ಹಾಕದಿದ್ರೆ ಗತಿ ಇಲ್ಲ, ಮೈಲಿಗೆಯಲ್ಲಿ ಇದ್ದವರು. ಹೌದಾ? ಹಾಗೆ ಎಲ್ಲ ನಮ್ಮದೇ, ಆದರೆ ಮಾಡಿ ಹಾಕುವ ನಾಥ ನಮ್ಮ ಸ್ವಾಮಿ ಒಬ್ಬ. ಆತ ಇಲ್ಲದಿದ್ದರೆ ಇಲ್ಲ, ಆತ ಮಾಡಿ ಹಾಕಬೇಕೆಂಬ ಇಚ್ಛಾ ಪಡದಿದ್ದರೆ ನಾವೆಲ್ಲರೂ ಬಿದ್ದಿರಬೇಕು. ಅದನ್ನೇ ದಾಸರು ಹೇಳುತ್ತಾರೆ, ಅನಾದಿಯಲ್ಲಿಂದ ಎನ್ನ ತನ ಮನ ಕರಣಗಳು ಇಲ್ಲದಾಗಿ ಇವೆ. ಎಲ್ಲ ನನ್ನ ಇಂದ್ರಿಯ ಎಲ್ಲವೂ ಸ್ವರೂಪದಲ್ಲೇ ಇದೆ, ಆದರೆ ಒಂದು ಯೂಸ್ಲೆಸ್. ಯಾಕೆ? ಸ್ವತಂತ್ರನಲ್ಲ. ನೀ ಬಂದು ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಯಾವುದೂ ಉಪಕಾರವಿಲ್ಲ. ಅದಕ್ಕೆ ಸಂಭವಾಮಿ ಆತ್ಮ ಮಾಯ, ನನ್ನದೇ ಆದ ಇಚ್ಛಾಶಕ್ತಿಯಿಂದ ನಾನು ಬರ್ತಾ ಇದ್ದೇನಪ್ಪ, ಉಪಕಾರ ಮಾಡುತ್ತಾ ಇದ್ದೇನೆ. ಆದ ಕಾರಣ ನನ್ನ ಜನ್ಮ ಅಂದರೆ ಇದು, ಇಂಥದ್ದು ಅಂತ ಭಗವಂತ ಪರಿಚಯ ಮಾಡಿಕೊಡುತ್ತಾ ಇದ್ದಾನೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ನೀನು ಸಂಭವಾಮಿ ಅಂತ ಹೇಳುತ್ತಾ ಇದ್ದೀನಿ. ಲೋಕ ಹೇಳುತ್ತೆ ಹುಟ್ಟಿದೀಯಾ ಹುಟ್ಟಿದೀಯಾ ಅಂತ ಲೋಕದವರು ಹೇಳ್ತಾರೆ, ರಾಮ ಹುಟ್ಟಿದ ಕೃಷ್ಣ ಹುಟ್ಟಿದ ಅಂತ ಹೇಳ್ತಾರೆ. ಮತ್ತೆ ಲೋಕದ ವ್ಯವಹಾರ ಸತ್ಯವೋ ನಿನ್ನ ಮಾತು ಸತ್ಯವೋ ಅಂದ್ರೆ, ಲೋಕದ ವ್ಯವಹಾರ ದೇವ ಹುಟ್ಟಿದ ಅಂಬೋದು ಭ್ರಾಂತಿಯಿಂದ ಹೇಳೋದು, ನಿಮ್ಮಂತೆ ಹುಟ್ಟಿದ್ದಲ್ಲ, ನಾನು ಕಾಣಿಸಿಕೊಳ್ಳುತ್ತೇನೆ ಇಷ್ಟೇ ಸಂಭವಾಮಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯದ್ವಾ ಸ್ವಸಂಭವಾಮಿ ಅಂದ್ರೆ ಹೇಳ್ತಾರೆ, ಸ್ವಕೀಯಾನ್ ಮದಧೀನಾನ್ ಪ್ರಕೃತಿನ್ ತಮೋರೂಪಾನ್ ಅಧಿಷ್ಠಾಯ ಆಶ್ರಿತ್ಯ ಸಂಭವಾಮಿ ಸಂಭೂತ ಜಾತ ಇತಿ ದ್ರವ ವಿಷಯೋ ಭವಾಮಿ ಲೋಕಸ್ಯ ಇತ್ಯರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾನು ಹುಡ್ತೇನೆ ಅಂದರೆ ಕಾಣಿಸಿಕೊಳ್ತೇನೆ, ಆದರೆ ಥಟ್ ಅಂತ ಕಾಣಿಸಿಕೊಡಲ್ಲ. ದುರ್ಗಾದೇವಿಯನ್ನ ತಮೋಗುಣಕ್ಕೆ ನಿಯಾಮಕಳಾದ ದುರ್ಗಾದೇವಿಯ ಮೂಲಕ ನಾನು ಹೊರಗೆ ಬರೆದು ಬಂದು ಏನು ಮಾಡ್ತೇನೆ, ಎಲ್ಲರಿಗೂ ನಮ್ಮಂತೆ ಹುಟ್ಟಿದ ಇವ ಎಂಬ ಭ್ರಾಂತಿಯನ್ನು ಕೊಡ್ತೇನೆ ಜನಕ್ಕೆ. ಕೊನೆಗೆ ಭಗವಂತ ದೇವರಿಗೆ ಸಾವಿದೆಯಾ? ಸಾವಿಲ್ಲ. ಮತ್ತೆ ಅರ್ಜುನ ಬಲರಾಮ ಕೃಷ್ಣರ ಶರೀರಗಳನ್ನ ದಹನ ಮಾಡಿದ ಅಂತ ಬರುತ್ತೆ ಪುರಾಣದಲ್ಲಿ. ಇದೇನ್ರಿ, ದೇವರಿಗೆ ಶರೀರ ಇತ್ತ? ಅದಕ್ಕಂದ್ರು ದೇವ ಇದ್ದಷ್ಟು ಕಾಲ ಏನೂ ಇಲ್ಲದೆ ಇದ್ದು ಹೋಗುವಾಗ ಪರಂಧಾಮಕ್ಕೆ ಹೋಗುವಾಗ ತನ್ನಂತೆ ಇರುವ ಶರೀರ ಸೃಷ್ಟಿ ಮಾಡಿ ಹೋಗ್ಬಿಟ್ಟ. ಅದನ್ನ ಅರ್ಜುನ ಸುತ್ತ. ಆ ರೀತಿಯಲ್ಲಿ ಸಂಭವಾಮಿ ಆತ್ಮಮಾಯಯ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಸರಿ, ನಾವು ಹುಟ್ಟಿದ್ದಕ್ಕೆ ನಮಗೆ ಪ್ರಯೋಜನ ಇದೆ, ಕರ್ಮ ಕಳ್ಕೊಳ್ತಾ ಇದ್ದೇವೆ, ಅಜ್ಞಾನ ಕಳ್ಕೊಳ್ತಾ ಇದ್ದೇವೆ, ಜ್ಞಾನದ ಕಡೆಗೆ ಹೋಗ್ತಾ ಇದ್ದೇವೆ, ಮೋಕ್ಷದ ಕಡೆಗೆ ಹೋಗ್ತಾ ಇದ್ದೇವೆ. ನಮ್ಮ ಹುಟ್ಟಿಗೆ ಒಂದು ಪ್ರಯೋಜನ ಇದೆ. ನಿನ್ನ ಹುಟ್ಟಿಗೇನು ಪ್ರಯೋಜನ? ನಿನಗೇನು ಪ್ರಯೋಜನವಿಲ್ಲವಾ? ಅದಕ್ಕೆ ಹೇಳುತ್ತಾ ಇದ್ದಾರೆ, ಕಿಂಚ ಸ್ವಪ್ರಯೋಜನಾಭಾವೇಪಿ, ನನಗೆ ಯಾವ ಪ್ರಯೋಜನ ಇಲ್ಲ ನಿಮ್ಮ ಜೊತೆಗೇನೇ ಬರೋದರಿಂದ. ಲೋಕಾಪೇಕ್ಷಿತ ಧರ್ಮಾಧರ್ಮ ಸ್ಥಾಪನ ಉತ್ಸಾಧನಾದ್ಯರ್ಥಂ ಅವತಾರ. ಲೋಕ ಅಪೇಕ್ಷಾ ಮಾಡಿದ್ದು ಏನು? ಧರ್ಮ ಅಧರ್ಮ ಇದರ ಸ್ಥಾಪನ ಮತ್ತು ಉತ್ಸಾಧನ, ಇದಕ್ಕಾಗಿ ನನ್ನ ಅವತಾರ. ಅಂದರೆ ಧರ್ಮಾದಿಗಳು ಯಾವಾಗ ನಾಶ ಆಗುತ್ತೆ, ಜಗತ್ತು ಚೆನ್ನಾಗಿರಲಿಕ್ಕೆ ಬೇಕಾದ ಧರ್ಮ ನಾಶ ಆಗುತ್ತೆ, ಆವಾಗ ನಾನು ವಿಶೇಷವಾದ ರೂಪವನ್ನು ಧಾರಣೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಮುಂದೆ ಹೇಳ್ತಾ ಇದ್ದಾರೆ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗೇ ಯುಗೇ ಅಂದರೆ ಯಾವಾಗ, ಯಾವ ಯುಗದಲ್ಲಿ? ಯುಗೇ ಯುಗೇ ಅಂದರೆ ರಾಯರು ಹೇಳುತ್ತಾರೆ, ಧರ್ಮ ಹಾನಿ ಅಧರ್ಮ ವೃದ್ಧಿ ಕಾಲ. ಅಂದರೆ ಯುಗ ಅಂದರೆ ಯುಜಿರ್ ಯೋಗೇ ಅಂತರ್ಥ. ಯಾವಾಗ ಯಾವಾಗ ಯೋಗ ಬರುತ್ತೋ, ಏನು ಯೋಗ? ಧರ್ಮ ಹಾನಿ ಅಧರ್ಮ ವೃದ್ಧಿ ಆಗುವ ಕಾಲ ಬರುತ್ತೋ ಆವಾಗ ನಾನು ವಿಶೇಷವಾಗಿ ನನ್ನನ್ನು ನಾನು ಪ್ರಕಟ ಆಗುವಂತೆ ಮಾಡುತ್ತೇನೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ ರಾಯರು, ಅವತಾರಂಬಿನ ಸಾಧು ಪರಿತ್ರಾಣಾದಿ ಸಂಭವೇತಿ. ದೇವರನ್ನ ಕೇಳಿದ್ರು, ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಇದ್ದೀಯಲ್ವಾ, ನಮ್ಮನ್ನ ರಕ್ಷಣೆ ಮಾಡುವುದು ಅವತಾರ ಮಾಡಿಯೇ ರಕ್ಷಣೆ ಮಾಡಬೇಕಾ, ಅವತಾರ ಮಾಡದೆ ವೈಕುಂಠದಲ್ಲಿದ್ದೇ ರಕ್ಷಣೆ ಮಾಡಲಿಕ್ಕಾಗತ್ತಾ ಇಲ್ವಾ ನಿನಗೆ? ಅವತಾರ ಮಾಡದೆ ವೈಕುಂಠದಲ್ಲೇ ಇದ್ದುಕೊಂಡು ಹಾಂ ಫಟ್ ಅಂತ ಎಲ್ಲ ದುಷ್ಟರನ್ನ ಕೊಂದು ಸಜ್ಜರನ್ನ ಉದ್ಧಾರ ಮಾಡೋದು ನನಗೆ ಆಗತ್ತಾ ಇಲ್ವಾ? ಯಾಕೆ ಮಾಡಿಲ್ಲ? ಆಗತ್ತಾ ಅಂದರೆ ಆಗತ್ತೆ, ಯಾಕೆ ಮಾಡಿಲ್ಲ? ಉತ್ತರ ಕೊಡ್ತಾ ಇದ್ದಾರೆ, ಲೀಲೈವ ಅವತಾರ ದ್ವಾರ ಪರಿತ್ರಾಣಾಧಿಕಂ ಸ್ವಭಾವಾದೇವ ತಸ್ಯ ಇತಿ ಜ್ಞೇಯಂ. ಅವನ ಸ್ವಭಾವದಿಂದಲೇನೆ ಈ ರೀತಿ ಅವತಾರಗಳನ್ನು ಮಾಡಿದ, ಅರ್ಥ ಆಗಲಿಲ್ಲ ಸ್ವಭಾವ. ಅದಕ್ಕಂದ್ರೂ ದೇವರಿಗೆ ಏನಾದರೂ ಪ್ರಯೋಜನ ಇದೆಯಾ ಅಂದರೆ ಹೇಳ್ತಾ ಇದ್ದಾನೆ, ದೇವರಿಗೇನು ಪ್ರಯೋಜನವಿಲ್ಲ. ಯಾವುದರಿಂದ? ಅವತಾರ ಮಾಡಿ ಬರೋದರಿಂದ. ಮತ್ತ್ಯಾಕೆ ಬಂದ ಅಂದರೆ ಹೇಳ್ತಾ ಇದ್ದಾರೆ, ತನ್ನ ಮಹಿಮಾ ಭಕ್ತರಿಗೆ ಗೊತ್ತಾಗಿ ಅವರು ತನ್ನನ್ನು ನೆನೆದು ಆ ನೆನೆಯುವ ಕಾಲಕ್ಕೆ ಮೋಕ್ಷದಲ್ಲಿ ಬರುವ ಆನಂದಕ್ಕಿಂತ ವಿಶೇಷ ಆನಂದ ಪ್ರಾಪ್ತಿ ಸಂಸಾರ ಕಾಲದಲ್ಲೇ ಅವರಿಗೆ ಅನುಭವಕ್ಕೆ ಬರಬೇಕೆಂಬ ಉದ್ದೇಶದಿಂದ ಭಗವಂತ ಅವತಾರಗಳನ್ನು ಮಾಡಿದ ಅಂದರು. ಅದನಂತರ ಯಾವುದಕ್ಕಾಗಿ? ಪರಿತ್ರಾಣಾಯ ಸಾಧೂನ. ಸಾಧುಗಳು ಅಂದರೆ ಯಾರು? ಅವಾಗ ಯಾರು ಅಂದರು ಹರಿದ್ವಾರಕ್ಕೆ ಹೋದರೆ ಸಿಗ್ತಾರೆ, ಹರಿದ್ವಾರಕ್ಕೆ ಹೋದರೆ ರಾಶಿ ರಾಶಿ ಸಾಧುಗಳು, ಎಲ್ಲ ಸಾಧುಗಳೇ. ಅಂದರೆ ಕೆಂಪು ಬಟ್ಟೆ ಉಟ್ಟು ಒಂದು ಛತ್ರಿ ಚಪ್ಪಲಿ ಹಾಕ್ಕೊಂಡು ಯಾರ್ಯಾರು ಊಟಕ್ಕೆ ಕರೆದಾಗೆಲ್ಲ ಪ್ರತ್ಯಕ್ಷ ಆಗೋರು ಅವರು ಸಾಧುಗಳು. ಒಂದು ಅವ್ರು ಕರೀತಾರೆ ಸಾಧು ಲೋಕ ಅಂತ. ಸಾಧು ನಾನು ಅಂದ್ರೆ ಅವರ ಅಲ್ಲ, ಸ್ವರೂಪತಃ ಸತ್ವಗುಣಾಶ್ರಯರಾದವರು ಯಾರಿದ್ದಾರೋ ಅವರು ಸಾಧುಗಳು. ಅಂಥವರ ರಕ್ಷಣೆಗಾಗಿ ನಾನು ಬರ್ತಾ ಇದ್ದೇನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಸಿಂಪಲ್, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ದೇವರು ಬಿಂಬ, ನಾವು ಪ್ರತಿಬಿಂಬ. ಕನ್ನಡಿ ಮುಂದೆ ನಾವಿದ್ದೇವೆ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬವಿದೆ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬವಿದೆ. ನಮ್ಮ ಹತ್ತಿರ ಹಾರಗಳಿವೆ, ಹಾರ ಯಾವುದು ಉಂಗರ ಅದು ಇದು ಎಲ್ಲ ಇವೆ, ಯಾವುದು ಹಾಕ್ಕೊಂಡಿಲ್ಲ, ಬೆಟ್ಟಿಗೆಯಲ್ಲಿ ಇಟ್ಟಿದ್ವಿ, ಕನ್ನಡಿ ಎದುರು ಇಟ್ಟಿರ್ತೀವಿ. ಏನು ಕುತ್ತಿಗೆ ಬೋಳು ಎಲ್ಲ ಬೋಳಾಗಿತ್ತು. ಅದಕ್ಕೆ ನಮ್ಮ ಪ್ರತಿಬಿಂಬವು ಏನಿಲ್ಲದೆ ಇದೆ. ಯಾರೋ ಹೇಳಿದ್ರು ಆ ಪ್ರತಿಬಿಂಬಕ್ಕೆ, ನೀನು ಕೊರಳಲ್ಲಿ ಏನೂ ಇಲ್ಲ. ಪ್ರತಿಬಿಂಬಕ್ಕೆ ಆಸೆ ಆಯಿತು, ನನಗೂ ಒಂದು ಹಾರ ಬೇಕು ಅಂತ. ಯಾರನ್ನ ಕೇಳಬೇಕು? ಪಕ್ಕದವ್ರನ್ನ ಕೇಳಿದ್ರೆ ಆಯ್ತಲ್ಲ, ಅಕ್ಕಪಕ್ಕದವ್ರನ್ನ ಎದುರಿಯವ್ರನ್ನ ಎಲ್ಲರನ್ನ ಕೇಳಿದ್ರೆ ಹಾರ ಬರುತ್ತಾ? ಯಾರನ್ನ ಕೇಳಬೇಕು? ತನ್ನ ಬಿಂಬ, ಯಾರು ಡೈರೆಕ್ಟ್ ಕಾಂಟ್ಯಾಕ್ಟೋ ಅವ್ರನ್ನ ಕೇಳಿದರೆ ಬರುತ್ತೆ. ಇಲ್ಲೂ ಅಷ್ಟೇ ನೋಡಿ, ನಮಗೆ ಬೇಕಾಗಿದ್ದು ಯಾರಿಂದ ಬರುತ್ತೋ ಅದು ಗೊತ್ತಿಲ್ಲದೆ ಅಕ್ಕಪಕ್ಕದವರನ್ನೆಲ್ಲ ಕೊಡ್ರಿ 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 ಅಂದರೆ ಕೊಟ್ಟರು. ಒಂದು ವೇಳೆ ಅಕ್ಕಪಕ್ಕದವರು ಕೊಟ್ರಪ್ಪ, ಕೊಟ್ರೆ ಏನು ಕೊಡಬೇಕು? ಹಾರ ತಂದರೂ ಕೂಡ ಕನ್ನಡಿಗೆ ಹಾಕ್ಲಿಕ್ಕಾಗತ್ತಷ್ಟೇ ಹೊರತು ಒಳಗಿರೋ ಪ್ರತಿಬಿಂಬದ ಕೊರಳಲ್ಲಿ ಹಾರ ಬರಲ್ಲ. ಹೌದಾ? ಪ್ರತಿಬಿಂಬದ ಕೊರಳಲ್ಲಿ ಹಾರ ಬರಬೇಕಾದರೆ ಬಿಂಬವೇ ಹಾಕಬೇಕು. ನೋ ಅದರ್ ಗೋ. ನಮ್ಮ ಬಿಂಬ ಅಂದರೆ ನಾವು ನಮ್ಮ ಕೊರಳಲ್ಲಿ ಹಾರ ಹಾಕ್ಕೊಂಡ್ರೆ ನಮ್ಮ ಪ್ರತಿಬಿಂಬದ ಕೊರಳಲ್ಲಿ ಹಾರ ಬರುತ್ತೆ. ಆವಾಗ ದೇವ ಬಿಂಬ, ಜೀವನ ಪ್ರತಿಬಿಂಬ, ಭಾವ ಕೆಡದಂತೆ ಯೋಚಿಸು ಸರ್ವತ್ರ. ಜೀವ ಭಿನ್ನ ಗುರು ವಿಜಯ ವಿಠಲ ರೇಯ ಸೇವಕರ ಅಭಿಮಾನ ಎಂದೆಂದಿಗೆ ಬಿಡಲು. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಬಿಂಬ ಮೂರ್ತಿಯನ್ನು ಏನು ಚಿಂತನೆ ಮಾಡಿದರೆ ನಾವು ಕೇಳಿದ್ವಿ ನಮ್ಮ ಬಿಂಬ ಮೂರ್ತಿ ನಮಗೆ ಬೇಕೋ? ಸುಮ್ಮನೆ ಕೇಳಿದ್ರೆ ಕೊಡಲ್ಲ, ಸುಮ್ಮನೆ ಕೇಳಿದರೆ ಕೊಡಲ್ಲ. ನೀನಿಂಥ ಗುಣವಂತ, ನೀನಿಂಥ ಗುಣವಂತ ಅಂತ ನನ್ನನ್ನು ಚಿಂತನೆ ಮಾಡಿದರೆ ಆ ಗುಣ ಕೊಡುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಏನದು ಅಂದರೆ, ದೇವರಿಗೆ ಹುಟ್ಟೇ ಇಲ್ಲ, ಹುಟ್ಟಿದವನಂತೆ ತೋರುತ್ತಾನೆ, ಕರ್ಮವೇ ಇಲ್ಲ, ಕರ್ಮ ಮಾಡಿದವನಂತೆ ಅಂದರೆ ಅವನಿಗೆ ಕರ್ಮ ಬಂಧವೇ ಇಲ್ಲ ಅಂತ ನಾವು ಚಿಂತನೆ ಮಾಡಿದರೆ ನಮಗೂ ಹುಟ್ಟಿಲ್ಲದೆ ಹೋಗುತ್ತೆ. ಈಗ ನಮ್ಮ ಸಾಧನೆ ಅಂದರೆ ಏನು? ಹುಟ್ಟಿಲ್ಲದೆ ಹೋಗಿ ಮೋಕ್ಷಕ್ಕೆ ಹೋಗಬೇಕು ಅಂತ. ಅದಕ್ಕೆ ಸಿಂಪಲ್ ಸಾಧನ ಹೇಳ್ಕೊಡ್ತಾ ಇದ್ದಾರೆ, ದೊಡ್ಡ ದೊಡ್ಡದಲ್ಲ, ಚಿಕ್ಕ ಚಿಕ್ಕದೇ ಹೇಳ್ತಾ ಇದ್ದಾರೆ. ದೇವರಿಗೆ ಹುಟ್ಟಿಲ್ಲ, ದೇವರಿಗೆ ಹುಟ್ಟಿಲ್ಲ, ದೇವರಿಗೆ ಹುಟ್ಟಿಲ್ಲ. ಚಿಂತನೆ ಮಾಡು, ಅವಾಗ ನಿನಗೂ ಹುಟ್ಟಿಲ್ಲದೆ ಆಗುತ್ತೆ. ಅಂದರೆ ಯಾವ ದುಷ್ಟವಾದ ಹುಟ್ಟುಗಳು ಇಲ್ಲದೆ ಉತ್ತಮವಾದ ಜನ್ಮ ಬಂದು ಸಾಧನೆ ಆಗುತ್ತೆ. ಇದನ್ನೇ ಹೇಳ್ತಾರೆ, ಜನ್ಮ ಕರ್ಮಚ ಮೇ ದಿವ್ಯಂ ಯೋ ವೇತ್ತಿ ಪರಂ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈಕಿ ಮಾಮೇತಿ ಸೋರ್ಜುನ. ಯಾರಾದ್ರೂ ಚಿಂತನೆ ಮಾಡುತ್ತಾರ ಅಂಥವರು ನನ್ನನ್ನೇ ಪಡೆಯುತ್ತಾರೆ ಮತ್ತು ಜನ್ಮ ಎಂಬುದು ಅವರಿಗೆ ಬರುವುದಿಲ್ಲ ಅಂತ ಕೃಷ್ಣ ಮುಂದೆ ಹೇಳತ. ರೆಡ್ ಪ್ರಶ್ನೆ.